दितं तव भक्तानाम् अस्माकं नृहरेहरे तदासु कार्यं कार्यज्ञ प्रलयर्कायितप्रभ हरिकथामृत सार गुरुगळ करुणदिन्द अपणितु पेळुवे परम भगवत् भक्तरिदनादरदि केळुवदु कृष्ण. ಪಂಚಮಹಾಯಜ್ಞ ಸಂಧಿ ನೋಡ್ತಾ ಬಂದಿದ್ದೀವಿ. ಆಲ್ಮೋಸ್ಟ್ ನಾವು ಇವಾಗ ಉಪಸಂಹಾರ ಕೊನೆ ಮೂರೇ ಪದ್ಯಗಳಿದೆ. ಈ ಒಂದು ಉಪಸಂಹಾರ ಮಾಡೋವಾಗ ಯೂಶಲಿ ಒಂದೊಂದಿಲಿನ ಉಪಸಂಹಾರ ಅಂಬೋದು ಇಷ್ಟು ಒಂದು ನೋಡಿ 35 ಪದ್ಯಗಳಿದೆ. 35 ಪದ್ಯದಲ್ಲಿ ಇರುವಂತ ಸಾರವನ್ನು ದ ಟೇಕ್ ಹೋಮ್ ಮೆಸೇಜ್ ಅಂತ ಹೇಳ್ತೀವಲ್ಲ, ಆ ಟೇಕ್ ಹೋಮ್ ಮೆಸೇಜ್ ಅನ್ನ ಇಲ್ಲಿ ತಂದು ಕೊಡ್ತಾ ಇದ್ದಾರೆ. ಪ್ಲಸ್ ಆಲ್ಸೋ ಇಟ್ಸ್ ಟೇಕ್ ಹೋಮ್ ಮೆಸೇಜ್ ಮಾತ್ರ ಇಲ್ಲ, ಇಟ್ಸ್ ಅ ರೀಕ್ಯಾಪ್ ತರ, ಏನ್ ನೆನಪಿಟ್ಕೋಬೇಕು ಅವಶ್ಯ ಇದನ್ನ ಹೇಳ್ತಾ ಇದ್ದಾರೆ ಈ ಪದ್ಯದಲ್ಲಿ. ಸೊ ಈ ಪದ್ಯ ಈ ಒಂದು ಇಡೀ ಸಂಧಿ ನೀವು ನೋಡಿದ್ರೆ ಬೇಸಿಕಲಿ ಆ ಒಂದು ಸ್ಥಿತಿ ಅಂದ್ರೆ ಜೀವನ ಯಜ್ಞ ಅಂದ್ರೆ ನಾವು ಹೇಗೆ ಹುಟ್ಟು ಬಂದೀವಿ ಅಂತ ನಮ್ಗೆ ಇಟ್ ಇಸ್ ಅ ಪಾಸ್ಟ್ ಆಗ್ಬಿಡತ್ತೆ. ಇವಾಗ ಇರುವಂತ ಸ್ಥಿತಿ, ಈ ಕಾಲದಲ್ಲಿ ನಾವು ಏನೇನೆಲ್ಲ ಮಾಡಬೇಕು ಅಂಬುದು ಸ್ಥಿತಿ ಯಜ್ಞ ಅಂತ ಆಗತ್ತೆ. ಇಲ್ಲಿ ಇದು ಸ್ಥಿತಿ ಯಜ್ಞವನ್ನ ಹೇಳ್ತಾ ಇದ್ದಾರೆ. ಸ್ಥಿತಿ ಯಜ್ಞಕ್ಕೆ ಸಂಬಂಧಪಟ್ಟ ಸ್ಥಿತಿ ಯಜ್ಞದಲ್ಲಿ ಫಸ್ಟ್ ನಮ್ಗೆ ಮೊಟ್ಟ ಮೊದಲು ಬರುವಂತದ್ದು ನಾವು ಹೇಗೆ ಬಂದೀವಿ ಇಲ್ಲಿ ಅಂತ, ನಾವು ಬಂದದ್ದಕ್ಕೆ ಯಾವ ಯಾವ ಕಾರಣೀಭೂತಗಳು ಏನು, ನಮ್ಮ ದೇಹದಲ್ಲೇ ಹೇಗೆ ಪಂಚ ಅಗ್ನಿಗಳು ನಮ್ಮ ದೇಹದಲ್ಲೇ ಇದೆ, ಆ ಅಗ್ನಿಯನ್ನೇ ನಾವು ಅಧಿಕಾರಿಗಳು ಯಾಗ ಯಜ್ಞ ಮಾಡೋವಾಗ ಆ ಅಗ್ನಿ ಪ್ರತಿಷ್ಠೆ ಅಲ್ಲಿಂದ ಮಾಡ್ತಾರ ಅಂತ ಅದು ಹೇಳಿ, ಈ ಅಗ್ನಿ ಮೂಲಕವಾಗಿ ನಾವು ಹುಟ್ಟು ಬಂದ ಈ ದೇಹದಲ್ಲಿ ನಮಗೆ ಬರುವಂತ ವಿಘ್ನಗಳು, ಇದು ಇದು ಈ ಸಂಧಿ ಎಂಟೈರ್ ಸಂಧಿ ಈಸ್ ನಾವು ದಿನಾಗ್ಲೂ ಮಾಡಬೇಕಾದದ್ದು, ಅಟ್ಲೀಸ್ಟ್ ಆ ನೆನಪು ಬರಬೇಕಾದ ವಿಷಯಗಳು ಹೇಳ್ತಾರೆ. ಈ ದೇಹಕ್ಕೆ ಬರುವಂತ ನಮಗೆ ತಾಪತ್ರಯಗಳು, ನಮ್ಮ ಪಾಪದಿಂದ ಬಂದ ತಾಪತ್ರಯಗಳನ್ನ ಹೇಗೆ ನಿವಾರಣೆ ಮಾಡ್ಕೋಬೇಕು ಅಂತ ಅದು ಮೊಟ್ಟ ಮೊದಲಲ್ಲಿ ಹೇಳ್ಬಿಟ್ಟು ಅಚ್ಯುತಾನಂತ ಗೋವಿಂದ ಅದನ್ನ ಫಸ್ಟ್ ಹೇಳ್ಬಿಟ್ಟು ಈ ತಾಪತ್ರಯಗಳು ಬರ್ಲಾಂಗಿರ್ಲಿ ಎಂಬೋ ಒಂದು ಪ್ರಾರ್ಥನೆ. ಆಮೇಲೆ ಈ ಇರುವಂತ ಅಜ್ಞಾನ ಬರ್ಲಾಂಗಿರಬೇಕು, ಜ್ಞಾನ ಬರಬೇಕು. ಈ ನಿಟ್ಟಿನಲ್ಲಿ ಇಲ್ಲಿನೂ ವಿಶೇಷವಾಗ ಹೇಳ್ತಾ ಪಂಚಪ್ರಾಣಗಳು 10 ಪ್ರಾಣಗಳು ಇದೆಲ್ಲ ಆದ ಮೇಲೆ ಅಚ್ಯುತಾನಂತ ಗೋವಿಂದ ಆದ ಮೇಲೆ ನೆಕ್ಸ್ಟ್ ಬಂದು 5 ಅವಿದ್ಯೆಗಳಲ್ಲಿ ಅಂತ ಹೇಳಿ ಇದು ನಾವು ಷಡಂಗನ್ಯಾಸ ಹೆಂಗಸು ನಾವು ಮಾಡ್ಕೊಳ್ತೀವಿ. ಇಲ್ಲಿ ಬರುವಂತ 5 ಅಂಗನ್ಯಾಸ ಇಲ್ಲಿ ಬರುವಂತ 5 ಪಂಚಾಂಗನ್ಯಾಸ ಇಲ್ಲಿ ಕೃದೋಲ್ಕ ಮಹೋಲ್ಕ ವೀರೋಲ್ಕ ದ್ಯೂರೋಲ್ಕ ಸಹಸ್ರೋಲ್ಕ ಇದು ಈ ಮಹತ್ವವನ್ನು ಹೇಳ್ತಾರೆ. ದಿಸ್ ಇಸ್ ಮೋರ್ ಆರ್ ಲೆಸ್ ನಮ್ಮ ಷಡಂಗಕ್ಕೇನು ಈ ಅರ್ಥ ಇಲ್ಲೇ ಬರುತ್ತೆ ನಮ್ಗೆ. ಸೊ ಷಡಂಗಗಳು ಇಲ್ಲಿ ತಕ್ಕೋಬಹುದು ನಾವು. ಅದು ತಕೊಂಡ ಮೇಲೆ ನಾವು ಬಳಸುವಂತ ಈ ಒಂದು ದೇಹ, ಈ ಒಂದು ನಡೆಯುವಾಗ ಈ ನಮ್ಮ ಜೊತೆಯಲ್ಲಿ ಇರುವಂತ ನಮ್ಮ ಈ ಒಂದು ಪ್ರಾಣಿಗಳು ಮುಂತಾದಗಳು ಅದು ತಕ್ಕೋಬಹುದು. ಅಥವಾ ಹೂ ನೋಸ್ ಯಾವ ಜನ್ಮದಲ್ಲಿ ನಾವು ಯಾವ ಪ್ರಾಣಿಗಾಗಿದ್ದೀವೋ ಹೇಗಿದ್ದೀವೋ, ಯಾಕೆಂದ್ರೆ ನಮಗೆ ಯಾವ ಜನ್ಮದಲ್ಲಿ ಭಗವಂತ ನಮಗೆ ನೆನಪು ಕೊಡ್ತಾನೋ ಈ ತರ ಅನುಸಂಧಾನ ಸಾಮರ್ಥ್ಯಂ ಈಶ್ವರೋ ದದಾತಿ ಅಂತ ಹೇಳ್ತಾರೆ. ಯಾವ ಜನ್ಮದಲ್ಲಿ ಕೊಟ್ಟಿದ್ದಾನೋ ಆ ಜನ್ಮದಲ್ಲಿ ಅದನ್ನ ಒಂದು ನಿಮಿತ್ತವಾಗಿ ಇಟ್ಟುಕೊಂಡು ಯು ಕ್ಯಾನ್ ಇಟ್ ಇಸ್ ಕೇಪಬಲ್ ಆಫ್ ಬರ್ನಿಂಗ್ ದ ಪಾಸ್ಟ್ ಅಂಡ್ ಆಲ್ಸೋ ದ ಫ್ಯೂಚರ್ ಇಂದ ಬರುವಂತದ್ದು ಪ್ರಾರ್ಥನೆ ಮೂಲಕ ಅಂದ್ರೆ ಏನು ಸಂಚಿತವನ್ನ ಪ್ರಾರಬ್ಧ ಮಾಡ್ಲಾಂಗೆ ಮಾಡುವಂತ ತಾಕತ್ತು ಈ ದೇಹದಲ್ಲಿ ನಮ್ಗೆ ಕೊಟ್ಟಿದ್ದಾನೆ, ಈ ಅನುಸಂಧಾನಗಳಲ್ಲಿ ಕೊಟ್ಟಿದ್ದಾನೆ. ಸೊ ಆ ನಿಟ್ಟಿನಲ್ಲಿ ಆ ಗೋವುಗಳಲ್ಲಿ ಅಲ್ಲಿ ಇರುವಂತ ಅದು ಸಾಮೋಪಾಸನೆಯನ್ನ ಹೇಳ್ತಾರೆ. ಅಟ್ಲೀಸ್ಟ್ ಆ ಕಾಲದಲ್ಲಿ ಮಾಡಿದ್ದಾರೆ ಅಂತ ನಾವು ಕೇಳುವಾಗ ಹೇಗೆ ಸಾಮೋಪಾಸನೆ ಮಾಡಬೇಕು, ಹೇಗೆ ಚಿಂತನೆ ಮಾಡಬೇಕು ಭಗವಂತನನ್ನ ಸಮ ಎಲ್ಲದಲ್ಲಿನೂ ಸಮನಾಗಿದ್ದು ಅವ್ನು ಮಾಡ್ತಾನ ವಾಯುದೇವರಲ್ಲಿ ಇದ್ದು ಅಂತ ಚಿಂತನೆ. ಮತ್ತು ಕಾಲ ಯಾವತ್ತು ಕಾಲ ಮ್ಯಾಟರ್ ಆಗತ್ತ, ಈ ಕಾಲದಲ್ಲಿ ಈ ಯುಗದಲ್ಲಿ ಮತ್ತು ನಾವು ಹಿಂದಿನ ಎಷ್ಟೋ ಯುಗಗಳಿಗೆ ಬಂದು ಹೋಗಿದ್ದೀವಿ ನಮಗೆ ನೆನಪಿಲ್ಲ. ಸೊ ಆಯಾ ಕಾಲದಲ್ಲಿ ಆಯಾ ಯುಗಗಳಲ್ಲಿ ದೇವರು ಹೇಗಿದ್ದಾನೆ ಎಂಬುದನ್ನ ಹೇಳಿದ್ರು. ಅದು ಹೇಳಿದ ಮೇಲೆ ನೆಕ್ಸ್ಟ್ ಬಂದು ಇನ್ನೊಂದು ಹೇಳ್ತಾರೆ ಅನ್ನಮಯ ಕೋಶ. ಸೊ ಎಲ್ಲ ಇದು ಒಂದು ಬ್ಯಾಕ್ ಗ್ರೌಂಡ್ ತರ ಕೊಟ್ಟುಬಿಟ್ಟು ಈ ದೇಹಕ್ಕೆ ಸಂಬಂಧವಾದಂತ ಅನ್ನಮಯ ಕೋಶದಲ್ಲಿ ಇದ್ದು ತಾನ್ ನಾವೆಲ್ಲ ಮಾಡಕ್ಕಾಗತ್ತ. ಸೊ ಅನ್ನಮಯ ಕೋಶದಲ್ಲಿ ಭಗವಂತ ಹೇಗಿದ್ದಾನೆ ಅಂಬೋದನ್ನ ಆ ಒಂದು ತೈತ್ರಿಯ ಉಪನಿಷತ್ತಲ್ಲಿ ಬಂದ ರೀತಿಯಿಂದ ಒಂದು 16th and 17th ಅಲ್ಲಿ ದೇವರನ್ನ ನಮ್ಮ ದೇಹದಲ್ಲಿ ಈ ಪಂಚರೂಪವನ್ನ ಹೇಗೆ ಚಿಂತನೆ ಮಾಡೋದು, ಪಂಚರೂಪ ಅಥವಾ 4 ರೂಪಗಳು 4 ರೂಪಗಳು ತಗೋಬಹುದು, 5 ರೂಪಗಳು ತಗೋಬಹುದು, 2 ವಿಧವಾಗಿದೆ. ಸೊ 16th 17th ಅಲ್ಲಿ ಈ ರೂಪ ಚಿಂತನೆಯನ್ನ ಅನ್ನಮಯ ಕೋಶದಲ್ಲಿ ಈ ಚಿಂತನೆಯನ್ನ ಕೊಟ್ಟುಬಿಟ್ಟು ಆಮೇಲೆ ನಾವು ದಿನಾಗ್ಲೂ ಮಾಡುವಂತ ಈ ಒಂದು 24 ಹೆಸರುಗಳು 24 ಹೆಸರುಗಳು ಕರೆಸ್ಪಾಂಡಿಂಗ್ ಆಗಿ ನಮ್ಮ ಈ ಚಿಕ್ಕ ದೇಹದಲ್ಲೇ ಎಲ್ಲ ತತ್ವಗಳು 24 ತತ್ವಗಳು ಈ ದೇಹದಲ್ಲಿ ಅದನ್ನ ತುಣುಕು ನಮ್ಮ ದೇಹದಲ್ಲಿ ಇದೆ ಅಂಬೋ ಚಿಂತನೆ. ಪಿಂಡಾಂಡ ಬ್ರಹ್ಮಾಂಡ ಅದ್ರಲ್ಲಿ ನೋಡುವಂತ ಆ ಚಿಂತನೆ ಈ ದೇಹದಲ್ಲಿ ಇಟ್ ಇಸ್ ಕಾಂಪ್ಯಾಕ್ಟ್. ಇಲ್ಲಿ ಚಿಂತನೆ ಮಾಡಿ, ಹೇಗೆ ಚಿಂತನೆ ಮಾಡೋದು? ಸೊ ಕೇಶವಾದಿ ಇದು 24 ಹೇಳ್ಬಿಟ್ಟು ಅಲ್ಲಿ ಬರೀ ಅಷ್ಟು ಮಾತ್ರ ಅಲ್ಲ, ದೇವರು ಯಾವಾಗಲೂ ಪರಿವಾರ ಸಹಿತನಾಗಿ ಬರ್ತಾನೆ ಎಂಬುದಕ್ಕೆ ಚತುರ್ವಿಂಶತಿ ತತ್ವಗಳು ಇದೆ, ತತ್ವಪತಿಗಳು ಇದ್ದಾರೆ, ಅವ್ರನ್ನ ಮರಿಬೇಡಿ. ತತ್ವಪತಿಗಳನ್ನ ಇಟ್ಟುಕೊಳ್ಳೇಬೇಕು, ತತ್ವಾಭಿಮಾನಿ ದೇವತೆಗಳನ್ನ ಇಟ್ಟುಕೊಳ್ಳೇಬೇಕು. ಯಾಕೆ ಅಂದ್ರೆ ಅದು ಒಂದು ವಸ್ತುಸ್ಥಿತಿ, ಅವ್ರು ಇದ್ದಾರೆ ಅಂಬೋದು. ಇನ್ನೊಂದು, ಅವರು ನಮಗೆ ಆ ಒಂದು ದೇವರ ಹತ್ರ ಕರ್ಕೊಂಡು ಹೋಗ್ತಾರೆ, ಅದನ್ನು ನೆನಪಿಟ್ಟುಕೊಂಡು ಅದನ್ನ ಹೇಳಿದ್ದಾರೆ. ಅದು ಹೇಳಿದ ಮೇಲೆ ನಾವು ಕೆಲವರು ಮಾಲಾಕಾರನ್ಯಾಸ ಅಂತ ಆ ಒಂದು ಉರಸ್ಥಾನದಲ್ಲಿ ಅದನ್ನ ಹೇಗೆ ಮಾಡಬೇಕು ಅಂಬೋದನ್ನ, ಶಕ್ತಿ ರೂಪ ಶಕ್ತಿ ಇಂದಿರಾದಿ ಶಕ್ತಿ ಮೊದಲಾದ ಒಂದಧಿಕ ದಶ ಅದನ್ನ ಹೇಳಿಬಿಟ್ಟು ಆಮೇಲೆ ಸೂಕ್ಷ್ಮವಾಗಿ ಈ ಲಿಂಗದೇಹ ನಮ್ಮಲ್ಲಿ ಇರುವಂತ ಈ ಲಿಂಗದೇಹ ಹೇಗಿದೆ, ಅಲ್ಲೇ ಯಾವ್ಯಾವ ರೂಪಗಳು, ತಿರ್ಗಾ ಈ ರೂಪಗಳೇ ಬೇಸಿಕ್ ಆಗಿರುವಂತ ಈ ಪಂಚರೂಪಗಳು, ಇದನ್ನೇ ತಿರ್ಗಾ ವಿಸ್ತಾರವಾಗಿ ಅಲ್ಲಿ ಹೇಳ್ಬಿಟ್ಟು ಆಮೇಲೆ ಈ ಮುದ್ರೆಗಳು, ಈ ಅದಕ್ಕೆ ನಾವು ಬಂದ ಕೇಶವಾದಿ ದ್ವಾದಶ ಪುಂಡ್ರಗಳಲ್ಲಿ ಮತ್ತು ಆ ಋತುಗಳಲ್ಲಿ 5 ಋತು 6 ಋತು ಇಲ್ಲಿ ತಗೊಂಡಿದ್ದಾರೆ, 6 ಋತುಗಳಲ್ಲಿ ಹೇಗೆ ಚಿಂತನೆ ಮಾಡಬೇಕು ಅಂಬುದನ್ನ ಹೇಳ್ಬಿಟ್ಟು ಅಲ್ಲಿ ತಾರತಮ್ಯವನ್ನು ನೋಡಬೇಕು. ಒಂದೊಂದಕ್ಕೇನು ತಾರತಮ್ಯ ಇದೆ, ಆ ಒಂದು ಸ್ಥಾವರ ಜಂಗಮ ಒಂದೊಂದಲ್ಲಿಯೂ ಇದೆ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಹೇಳುವಾಗ ಹೇಳ್ತಾರೆ, ಈ ದೇಹದಲ್ಲೇ ಒಂದು ನ್ಯೂಯರ್ ಆಂಗಲ್ ಕೊಡ್ತಾ ಇದ್ದಾರೆ. ದ್ವಾಸುಪರ್ಣ ಅಂಬೋ ಶ್ರುತಿಯಲ್ಲಿ ಇರುವಂತದನ್ನ ತಕೊಂಡು ನಮ್ಮ ದೇಹದಲ್ಲೇ ಆ ನಾಡಿಗಳಲ್ಲಿ ಸ್ತ್ರೀ ದೇವತೆಗಳು, ಪುರುಷ ನಾಡಿಯಲ್ಲಿ ಪುರುಷ ದೇವತೆಗಳು ಹೇಗೆ ಇದ್ದಾರೆ, ಅವರಲ್ಲಿ ಸ್ತ್ರೀ ನಾಡಿಗಳಲ್ಲಿ ಸ್ತ್ರೀ ರೂಪ, ಪುರುಷ ನಾಡಿ ಪುರುಷ ರೂಪ ಅಂತ ದೇವರು ಹೇಗಿದ್ದಾನೆ ಅಂಬೋದನ್ನ ಅಲ್ಲಿ ಒಂದು ಹಿಂಟ್ ಮಾಡಿಬಿಟ್ಟು ಮಾಡಿ ಮಾಡಿಸ್ತಾನ ಅಂಬೋ ಒಂದು ಕಾನ್ಸೆಪ್ಟ್, ಒಂದು ಲೋಡೆಡ್ ಕಾನ್ಸೆಪ್ಟ್, ಅದನ್ನ ಒಂದು 31ನೇ ಪದ್ಯದಲ್ಲಿ ಮಾಡಿ ಮಾಡಿಸುವ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಅವ್ರು ಹೇಳ್ತಾರೆ, ಇದೆಲ್ಲ ನಾವು ತಿಳ್ಕೊಬೇಕಂದ್ರೆ ಆಗಮದಿಂದ ತಿಳ್ಕೊಬೇಕು. ಆಗಮದಿಂದ ತಿಳ್ಕೊಬೇಕು ಅಂಬೋದಲ್ಲಿ ಎಲ್ಲಿ ಬರ್ತಾರೆ, ಆಗಮ ಅಂದ್ರೆ ನಿರ್ದುಷ್ಟವಾದ ಶಬ್ದಗಳು ಅಂತ ಒಂದು ಅರ್ಥ. ಇನ್ನೊಂದು ತಂತ್ರ ಅರ್ಥ ಏನು ಅಂದ್ರೆ ಆಗತ, ಆಗತ ಅಂದ್ರೆ ರುದ್ರದೇವರು, ಆ ರುದ್ರದೇವರಿಂದ ಬಂದ ಮಾತುಗಳು, ಗತ ಪಾರ್ವತಿನ, ಪಾರ್ವತಿ ಕಿವಿಯಲ್ಲಿ ಹೋದ ಮಾತುಗಳು ಅಂದ್ರೆ ರುದ್ರ ಪಾರ್ವತಿ ಸಂವಾದದಿಂದ ಬಂದದ್ದು ಎಂಬ ಅರ್ಥವು ಬರುತ್ತೆ. ಸಮ್ಮತ, ಆಗಮ ಆಗತ, ಗತ ಪಾರ್ವತಿಯಲ್ಲಿ, ಮತ ವಿಷ್ಣುವಿಗೆ ಸಮ್ಮತ ಆಯಿತು ಅಂತ ಆ ಅರ್ಥದಲ್ಲಿನು ಒಂದು ಹೇಳ್ತಾರೆ ಆಗಮ ಅಂಬೋದಕ್ಕೆ. ಅದು ಆಗಮದಿಂದಲೇ ಇದು ತಿಳ್ಕೊಳ್ಳಕ್ಕೆ ಸಾಧ್ಯ ಆಗತ್ತೆ. ಏನ್ ತಿಳ್ಕೊಳ್ಳೋದು ಅಂದ್ರೆ ಇಲ್ಲಿ ಮಾತ್ರ ಇಲ್ಲ, ಮೋಕ್ಷದಲ್ಲಿ ಹೋದ್ರೂ ಮೋಕ್ಷದಲ್ಲಿನೂ ಆ ಜೀವ ಜೀವ ಭೇದ ಅಂಬೋದು ಇದ್ದೇ ಇದೆ, ಸ್ವಾಮಿ ದಾಸ ಅಂಬೋದು ಅಲ್ಲಿನೂ ಇದ್ದೇ ಇದ್ದ ಅಂತ ಅದನ್ನ ಸ್ಟ್ರೆಸ್ ಮಾಡಿ ಈ ದೇಹದಲ್ಲಿ ನಾವು ಇಷ್ಟು ತನಕ ಈ ದೇಹದಲ್ಲಿ ಉಪಾಸನೆ ಹೇಗೆ ಹೇಗೆ ಅಂತ ಬಂದ್ರು, ಅದಕ್ಕೆ ಸಂಬಂಧಪಟ್ಟ ಅದು ಶೇಷಶಾಯಿ ಎಂಬೋ ಶೇಷಶಯನ ಎಂಬೋ ವಿಶೇಷ ಉಪಾಸನೆ ನಮ್ಮ ಹೃದಯದಲ್ಲಿ, ನಮ್ಮ ಎಸ್ಪೆಷಲಿ ಆಜ್ಞಾಚಕ್ರದಲ್ಲಿ ಅಂತ ಹೇಳ್ತಾರೆ. ಆಜ್ಞಾಚಕ್ರದಲ್ಲಿ ನಾವು ಕಾಣೋದು, ಇಲ್ಲಿ ಇಲ್ಲಿ ಚಿಂತನೆ ಮಾಡೋದು. ಸೊ ಹೀಗೆ ಆ ಭೋಗಿವರ ಪರ್ಯಂಕ ಶಯನ ಅಂತ ಅದು ಹೇಳ್ಬಿಟ್ಟು ಇಲ್ಲಿ ಒಂದು ವಿಷಯವನ್ನ ತರ್ತಾ ಇದ್ದಾರೆ. ಅಂದ್ರೆ ಇಷ್ಟು ತನಕ ಪೂರಾ ಇಷ್ಟು ತನಕ ನಾವು ಬಂದದೆಲ್ಲ ನೋಡಿದ್ರೆ ಈ ದೇಹದಲ್ಲಿ ಈ ಏನೇನು ಮಾಡಬೇಕು, ಏನೇನು ತಿಳ್ಕೋಬೇಕು, ಈ ದೇಹಕ್ಕೆ ಪೂರ್ತಿ, ಈ ದೇಹ ಲಿಂಗದೇಹ ಆಗಲಿ ಆಮೇಲೆ ಈ ಸ್ಥೂಲ ದೇಹ, ನಮ್ಮ ಒಂದು ಪಿಂಡಾಂಡದ ಚಿಂತನೆ ಪೂರ್ತಿ ಕೊಟ್ಟಿದ್ದಾರೆ. ಒಂದು ಹಿಂಟ್, 24 ತತ್ವ ಇದೆ ಅಂತ ಕೊಟ್ಟಿದ್ದಾರೆ. ಅದನ್ನ ಇಲ್ಲಿ ಸ್ವಲ್ಪ ವಿಸ್ತಾರ ಮಾಡಿಸಿ, ಒಂದು ಹಿಂಟ್ ಕೊಟ್ಟು ವಿಸ್ತಾರ ಮಾಡಿಸಿ ಕಂಪ್ಲೀಟ್ ಎಲ್ಲದಲ್ಲಿನು ಹೇಗೆ ತಿಳ್ಕೊಬೇಕು ಎಂಬುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಪದ್ಯ ಹೀಗಿದೆ, ಕರಣ ಗುಣಭೂತಗಳೊಳಗೆ ತದ್ವರ ನೆನಿಪ ಬ್ರಹ್ಮಾದಿ ಜೀವಿ ಜೋರು ಲರಿತು ರೂಪ ಚತುಷ್ಟಯಗಳನ್ನು ದಿನದಿ ಸರ್ವತ್ರ ಸ್ಮರಿಸುತ್ತನು ಮೋದಿಸುತ್ತ ಹಿಗ್ಗುತ ಪರವಶದಿ ಪಾಡುವರಿಗೆ ತನ್ ನಿರವ ತೋರಿಸಿ ಭವ ವಿಮುಕ್ತರ ಮಾಡಿ ಪೋಷಿಸುವ. ಇಲ್ಲಿ ಫಲವನ್ನು ಹೇಳ್ತಾ ಇದ್ದಾರೆ, ಏನು ಇದಕ್ಕೆ ಯಾಕೆ ಮಾಡ್ತಾ. ಫಲ ಹೇಳುವಾಗ ಒಂದು ನಮ್ಗೆ ಅಬ್ಜೆಕ್ಷನ್ ಬರುತ್ತೆ, ಫಲ ಬಿಡಿ ಅಂತ ಹೇಳುವಾಗ ಇದಕ್ಕೆ ಇದು ಫಲ, ಇದಕ್ಕೆ ಇದು ಫಲ ಅಂತ ಯಾಕೆ ಹೇಳ್ತಾರೆ? ನಾವು ನಿಷ್ಕಾಮ ಕರ್ಮ ಎಲ್ಲ ಮಾಡಕ್ಕೆ ಈ ಗ್ರಂಥವನ್ನ ತಕೊಂಡಿದ್ದೀವಿ ಅಂದ್ರೆ ಎರಡು ರೀತಿ. ಒಂದು, ನಾವು ನಮ್ಮ ಯೋಗ್ಯತೆ, ಡಿಫ್ರೆಂಟ್ ಯೋಗ್ಯತೆ ಇರುತ್ತೆ, ನಮಗೆ ಇರುವಂತ ವಿಘ್ನಗಳು ನಡು ನಡುವೆ ಬರುತ್ತಿಪ್ಪ, ವಿಘ್ನಗಳು ನಮಗೆ ಹೋಗಬೇಕು, ಅದನ್ನ ಹೋಗಲಾಡಿಸೋನು ಭಗವಂತ ಅಂತ ತಿಳ್ಕೊಂಡು ಭಗವಂತನನ್ನೇ ಕೇಳೋದು ಒಂದಿದೆ. ಬಿಕಾಸ್ ಅವನು ಕೇಳಿದ್ರೆ ಕೊಡ್ತಾನ ಅಂಬೋ ಒಂದು ಅಜ್ಞಾನ ನಮ್ಮಲ್ಲಿ ಇದೆ. ಅಂಥವರಿಗೇನು ಒಂದು ಹೇಗೆ ಒಂದು ಶುಗರ್ ಕೋಟೆಡ್ ಕ್ಯಾಂಡಿ ಕೊಡ್ತಾರೋ ಮಕ್ಕಳಿಗೆ ಹಾಗೆ, ಇದು ಒಂದು ರೀತಿ. ಇನ್ನೊಂದು ಏನಂದ್ರೆ ಇದು ಮಹತ್ವವನ್ನು ಹೇಳೋದು. ಇದು ಮಾಡತ್ತೆ. ಈ ಒಂದು ಶ್ಲೋಕ ಆಗಲಿ, ಈ ಒಂದು ತಿಳುವಳಿಕೆ ನಮಗೆ ಅದಕ್ಕೆ ಎಷ್ಟೊಂದು ಶಕ್ತಿ ಸಾಮರ್ಥ್ಯ ಇದೆ, ಇದೆಲ್ಲ ಹೋಗುತ್ತೆ. ಯಾಕಂದ್ರೆ ನಾವು ಈ ಜನ್ಮ ತಕೊಂಡಾಗೆ ನಮ್ಮ ಜೊತೆಯಲ್ಲಿ ಅನಂತಾನಂತ ಕಾಲದಲ್ಲಿ ನಾವು ಮಾಡುವಂತ ಪಾಪ ಮೂಟೆಗಳಿದೆ, ಒಂದೊಂದು ಕ್ಷಣಕ್ಕೆ ಅದು ಜಾಸ್ತಿ ಆಗ್ತಾ ಇದಲ್ಲ ಅಂಬೋದು ಅಂದ್ರೆ ಅದು ಹೋಗ್ತಾ ಇದೆ. ಈ ದಿನಾಗ್ಲೂ ನಾವು ಮಾಡುವಂತ ಚಿಂತನೆದಿಂದ ಇವೆಲ್ಲ ಹೋಗ್ತಾ ಇದೆ ಅಂತ ತೋರಿಸೋದು ಒಂದು, ಮತ್ತು ಬೇಸಿಕಲಿ ಆ ಮಹತ್ವವನ್ನ ತಿಳಿಸ್ತಾ ಇದ್ದಾರೆ ಇಲ್ಲಿ. ಏನು ಅಂದ್ರೆ ಹೇಳ್ತಾರೆ ಅವರಿಗೆ, ತನ್ನಿರವ ತೋರಿಸಿ ಭವ ವಿಮುಕ್ತರ ಮಾಡಿ ಪೋಷಿಸುವ ಅಂತ. ತನ್ನಿರವ ತೋರಿಸ್ತಾನೆ ತನ್ನ ಇರುವಿಕೆ. ತನ್ನಿರವು ಅಂದ್ರೆ ತನ್ನ ಇರುವಿಕೆ ಎಲ್ಲಿ, ತನ್ನ ಇರುವಿಕೆಯನ್ನ ಈ ದೇಹದಲ್ಲಿನೂ ನಮ್ಗೆ ತೋರಿಸ್ತಾನಂತ. ಅಂದ್ರೆ ಈ ದೇಹದಲ್ಲಿ ತನ್ನ ಇರವ ತೋರಿಸ್ತಾನ, ತನ್ನ ಇರವ ಅಂತ ತನು ವಿಸ್ತಾರ ಅಂತ ಭಗವಂತ ಈ ದೇಹದಲ್ಲಿ ವ್ಯಾಪ್ತನಾಗಿದ್ದಾನೆ. ಅವನು ನಮ್ಮಂತವರಿಗೇನೋ ಏನೋ ತೋರಿಸಿಕೊಡ್ತಾನೆ, ಅದು ಆಗ್ಬೇಕಲ್ಲ. ಇದು ಬರೀ ಒಂದು ಪರೋಕ್ಷ ಜ್ಞಾನ ನಿಶ್ಚಯ ಆಗಿ ಅಪರೋಕ್ಷ ಸಾಧನೆಯಲ್ಲಿ ಹತ್ರ ಇರೋರ್ಗೆ ಮಾತ್ರ ಬಿಂಬದರ್ಶನ ತೋರಿಸ್ತಾನ ಅಂಬೋದು ಇದ್ದೇ ಇದೆ, ಎಲ್ಲರಿಗೆ ಇದೆ. ವಿ ಆರ್ ನಾಟ್ ಅಟ್ ಆಲ್ ಅಟ್ ದಟ್. ನಾವು ಇವಾಗಲೇ ಒಂದು ಕಿಂಡರ್ ಗಾರ್ಡನ್ ಅಲ್ಲಿ ಇದ್ದೀವಿ. ನಮ್ಮಂತವರಿಗೇನು ತೋರಿಸ್ತಾನಂತ, ತನ್ನಿರವ ತೋರಿಸಿ ಆಮೇಲೆ ಭವ ವಿಮುಕ್ತರ ಮಾಡಿ ಅಂದ್ರೆ ಈ ಒಂದು ಭವ ಆ ಒಂದು ಸಂಸಾರದ ಒಂದು ಕಷ್ಟದಿಂದ ಪಾರು ಮಾಡ್ತಾನೆ, ಅದರಿಂದ ಮುಕ್ತನಾಗ ಭವ ವಿಮುಕ್ತರಾಗ ಮಾಡ್ತಾರಂದ್ರೆ ಕೊನೆಯಲ್ಲಿ ಹೌದು ಈ ಸಂಸಾರವನ್ನ ತೆಗೆದು ಈ ಲಿಂಗ ದೇಹವನ್ನ ಕಳಚಿ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ, ಅದು ಒಂದು ಅರ್ಥ. ಆದ್ರೆ ನಮ್ಮ ಈ ಒಂದು ಜನ್ಮದಲ್ಲಿ, ಈ ಒಂದು ದಿವಸದಲ್ಲಿ, ಈ ಒಂದು ವರ್ಷದಲ್ಲಿ ನಮಗೆ ಬರುವಂತ ಒಂದು ಕಷ್ಟಗಳಲ್ಲೆಲ್ಲ ಸರಿಸಿ ಬಿಡ್ತಾನೆ, ಅದು ತಕೊಳ್ಳೋದು. ಸೊ ಅವನು ಈವಾಗಲೂ ತೋರಿಸ್ತಾನೆ. ಯಾಕೆ ತೋರಿಸ್ತಾನೆ, ನಮ್ಗೆ ತೋರಿಸ್ತಾ ಇಲ್ಲವ? ನಾವು ಆಲ್ಮೋಸ್ಟ್ 6th ಸಂಧಿಗೆ ಬಂದ್ಬಿಟ್ಟಿವಿ, ಇನ್ನೂ ಅವನು ನಮ್ಗೆ ಕಾಣಿಸ್ತಾ ಇಲ್ಲವೇ ಅಂತ ಬಂದ್ರೆ ಕಾಣಿಸ್ತಾ ಇದ್ದಾನೆ. ಹೇಗೆ ಅಂದ್ರೆ ಹೇಳ್ತಾರೆ, ದೃಷ್ಟಂಶ ಶ್ರುತಂಶ ಅಂತ ಹೇಳ್ತಾರೆ ಅಂತ ಉಪನಿಷತ್ಗಳಲ್ಲಿ. ಅಂದ್ರೆ ಇವಾಗ ನಾವು ಬಂದು ದೇವಸ್ಥಾನಕ್ಕೆ ಹೋಗ್ತೀವಿ, ರಂಗನಾಥನ ದರ್ಶನಕ್ಕೆ ಹೋಗ್ತೀವಿ, ಉಡುಪಿ ಕೃಷ್ಣನ ದರ್ಶನಕ್ಕೆ ಹೋಗ್ತೀನಿ. ಹೋಗಿ ಏನ್ ಹೇಳ್ತೀವಿ, ದೇವರು ಚಂದಾಗಿ ದರ್ಶನ ಆಯ್ತು, ವಜ್ರ ಕವಚ ಹಾಕಿದ್ದಾರೆ ತುಂಬಾ ಚಂದಾಗಾಯ್ತು, ರಂಗಪ್ಪನಿಗೆ ಮುತ್ತಂಗಿ ಸೇವೆ ಮಾಡಿದ್ದಾರೆ ತುಂಬಾ ಚೆಂದಾಗಿ ಕಾಣಿಸಿದ ದೇವರು ಅಂತ ಹೇಳ್ತೀವಿ. ಯೋಚನೆ ಮಾಡಿದ್ರೆ ದೇವರು ನಮ್ಗೆ ದೇವರುವನ್ನ ಕಂಡಿವ ನಾವು, ದೇವರನ್ನ ಕಂಡಿಲ್ಲ ನಾವು. ದೇವರು ಇರುವಂತ ವಿಶೇಷವಾದ ಒಂದು ಪ್ರತಿಮೆಯನ್ನ ನಾವು ಕಂಡಿದ್ದೀವಿ. ಪ್ರತಿಮೆಯನ್ನ ನೋಡಿ ಆ ಪ್ರತಿಮೆಯೊಳಗೆ ದೇವರು ಇದ್ದಾನೆ. ಸೊ ಪ್ರತಿಮೆಯನ್ನ ನೋಡುದು, ಉಡುಪಿ ಕೃಷ್ಣನನ್ನ ಪ್ರತಿಮೆಯ ನೋಡಿದ್ದು, ದೇವರನ್ನ ನೋಡಿದ್ದೀವಿ, ದೇವಸ್ಥಾನಕ್ಕೆ ಹೋದಿವಿ ದೇವರನ್ನ ನೋಡಿದ್ದೀವಿ ಅಂತ ಹೇಗೆ ಅನ್ಸುತ್ತೋ ಹಾಗೇನೆ ಅದು. ಅಟ್ಲೀಸ್ಟ್ ಅದು ಅಚಲ ಪ್ರತಿಮೆ. ಚಲ ಪ್ರತಿಮೆಗಳು ಅಂದ್ರೆ ನಮ್ಮ ಮನೆಗೆ ಬರುವಂತ ದೊಡ್ಡ ಬ್ರಾಹ್ಮಣರು ಅಂದ್ರೆ ಬ್ರಹ್ಮಜ್ಞಾನಿಗಳಾಗಲಿ, ಅಥವಾ ಅದು ಬೇಕಾಗಿಲ್ಲ, ನಮ್ಮ ದೇಹವೇ ಆಗಲಿ, ಅಲ್ಲಿಯೇ ಭಗವಂತನನ್ನ ಅವನು ತೋರಿಸ್ತಾ ಇದ್ದಾನಂತ, ನಮ್ಗೆ ಕಾಣ್ತಾ ಇಲ್ಲ. ಅದು ಹೇಗೆ ದೇವಸ್ಥಾನದಲ್ಲಿ ನಾವು ನೋಡಿದ್ದೀವೋ ಹಾಗೇನೆ ನಮ್ಮನೆಗೆ ಒಬ್ರು ಬರ್ತಾರೆ, ಒಂದು ಜ್ಞಾನಿಗ ಒಂದು ವಿದ್ವಾಂಸರು ಬರ್ತಾರೆ. ಅವ್ರು ಬರೋವಾಗ ನಾವು ಫಸ್ಟ್ ಏನ್ ಮಾಡ್ತೀವಿ, ಕಾಲು ತೊಳಿತೀವಿ. ಕಾಲು ತೊಳಿವಾಗ ಅವ್ರಿಗೆ ಆ ಪಾದ ಸ್ಪರ್ಶ, ಅದು ಬಿಡಿ, ದೊಡ್ಡವರು ಯಾರೋ ಬರ್ತಾರೆ ಅವ್ರಿಗೆ ಕಾಲು ಮುಟ್ಟಿ ನಮಸ್ಕಾರ ನಾವು ನಮಸ್ಕಾರ ಮಾಡ್ತೀವಿ. ನಮ್ಮ ಮನೆ ಹಿರಿಯರು ಯಾರೋ ಬಂದ್ರೆ ನಮಸ್ಕಾರ ಮಾಡೋವಾಗ ಅವ್ರು ಕಾಲು ಮುಟ್ತೀವಿ. ಕಾಲು ಮುಟ್ಟಿದಾಗೆ ಏನ್ ಅನ್ಸುತ್ತೆ ನಮ್ಗೆ, ಒಂದು ಸ್ವಲ್ಪ ವಿ ಕ್ಯಾನ್ ಫೀಲ್ ದಟ್ ಲೈಫ್ ಇದ್ರ ಇಟ್ ಇಸ್ ವಾರ್ಮ್ ಆಗಿರುತ್ತೆ, ಬಿಸಿಯಾಗಿರುತ್ತೆ. ಅದು ಬಿಸಿ ಅಂದ್ರೆ ಇಟ್ಸ್ ಅ ರೂಮ್ ಅದು ಬಾಡಿ ಹೀಟ್ ನಮ್ಮ ಕೈಗೆ ಸ್ಪರ್ಶ ಆಗತ್ತೆ. ಹೇಗೆ ದೇವಸ್ಥಾನದಲ್ಲಿ ನಾವು ದೇವರ ಪ್ರತಿಮೆಯನ್ನ ಕಂಡು ದೇವರನ್ನ ನೋಡಿದ್ದೀವಿ ಅಂತೀವೋ, ಹಾಗೇನೆ ಒಂದು ದೊಡ್ಡವರನ್ನ ಕಾಲನ್ನ ಮುಟ್ಟಿ ನಾವು ನಮಸ್ಕಾರ ಮಾಡುವಾಗ ಅವರು ದೇಹದಲ್ಲಿ ಇರುವಂತ ಆ ಪ್ರಾಣ ಶಕ್ತಿ, ಆ ಹೀಟ್, ಅದು ನಮ್ಮ ಕೈಗೆ ತಾಕತ್ತ. ಹಾಗೇನೆ ದೇವರು ಇದ್ದಾನೆ, ದೇವರ ಸ್ಪರ್ಶ ಮಾಡಿದ್ದೀವಿ. ಅವರಿಲ್ಲ, ಯಾರು ನಮ್ಮನೆಗೆ ಇವತ್ತು ಬಂದಿಲ್ಲ. ನಮ್ದೇ ದೇಹ, ನಮ್ಮದೇ ನಾವು ಈ ನ್ಯಾಸವನ್ನ ಇಟ್ಟುಕೊಳ್ತೀವಲ್ಲ, ಒಂದೊಂದು ನ್ಯಾಸ ಇಟ್ಕೊಳ್ಳೋದು ಇಟ್ಸ್ ನಾಟ್ ಒಂದು ಒಂದು ಎಕ್ಸೈಸ್ ಅಲ್ಲ. ಇಟ್ಟುಕೊಳ್ಳೋವಾಗ ಒಂದೊಂದು ಮುಟ್ತೀವಿ ನಾವು, ಒಂದೊಂದು ನೀರು ಸ್ವಲ್ಪ ಹಾಕೊಂಡು ಬರೀ ಕೈಲಿ ಮುಟ್ಕೊಳ್ಳೋದಿಲ್ಲ, ಸ್ವಲ್ಪ ನೀರು ಒದ್ದೆ ಮಾಡ್ಕೊಳ್ತೀವಿ. ಅಂದ್ರೆ ಅದು ವಾಯು ಅಂತ ಅರ್ಥ, ವಾಯು ನೀರು ಅಂಬೋದು ವಾಯು ಶರೀರ ಅಂತ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಹೇಳ್ತಾರೆ. ಸೊ ವಾಯುವನ್ನು ಮುಟ್ಟುಕೊಂಡು ನಮ್ಮ ದೇಹದಲ್ಲಿ ಒಂದೊಂದು ಕಡೆ ನಾವು ಇಟ್ಟುಕೊಳ್ಳುವಾಗ ನಮ್ಮ ದೇಹವೇ ವಿ ಫೀಲ್ ದ ವಾರ್ಮ್ತ್ ಇರುತ್ತೆ. ಇಟ್ ಈಸ್ ಅಲೈವ್, ನಮ್ಮ ದೇಹ ಜೀವ ಇದೆ. ಅಲ್ಲಿ ಮುಟ್ಟುವಾಗ ಆ ಒಂದು ಬಿಸಿ ಇರುತ್ತಲ್ಲ, ದಟ್ ಈಸ್ ಭಗವಂತ ಇದ್ದಾನೆ. ಭಗವಂತ ವಾಯುದೇವರು ಆ ದೇಹ ಈ ದೇಹದಲ್ಲಿ ಈ ಒಂದೊಂದು ಕಾರ್ನಲ್ಲಿ ಇರೋವಾಗ ಅದು ಅವನು ಈ ದೇಹ ಚಲಿಸುತ್ತ. ಸೊ ದೇವರನ್ನ ಮುಟ್ಟಿದಾಗೆ ಆಗತ್ತೆ. ನೀವು ಪ್ರತಿಮಾಲಿ ಹೇಗೆ ನೋಡ್ತೀವೋ ಹಾಗೆ ಕೈಯಿಂದ ಆ ಒಂದು ಆ ಸ್ಪರ್ಶ, ಅದಕ್ಕೆ ದೇವರನ್ನ ಸ್ಪರ್ಶ ಅಂತ ಅಂತಾರೆ. ಅದು ಮುಟ್ಟಿದಾಗ ನಮ್ಗೆ ಕಾಣುವಂತ ಸ್ಪರ್ಶದಿಂದ ದೇವರು ಇದ್ದಾನೆ ಅಂತ ಅಲ್ಲಿ ಮುಟ್ಟಿ ಮುಟ್ಟಿ ನಾವು ಮಾಡುವಂತ ಈ ಅಂಗನ್ಯಾಸಕ್ಕೆ ಆಗತ್ತೆ. ಹಾಗೆ ಶ್ರುತಂಶ್ಚ ಅಂತ ಹೇಳ್ತಾರೆ. ಶ್ರುತಂಶ್ಚ ಅಂದ್ರೆ ದೇವ್ರನ್ನ ಕೇಳಬಹುದು ಅಂತ. ದೇವ್ರನ್ನ ಹೇಗ್ರಿ ಕೇಳೋದು ಅಂದ್ರೆ ಬೇರೊಂದಿಲ್ಲ, ನಾವು ಎಲ್ಲಾರು ಹೋದ್ರ ಕಿವಿ ಮುಟ್ಕೊಳ್ತೀವಿ. ಕಿವಿ ಮುಟ್ಕೊಳ್ಳೋವಾಗ ಒಂದು ಕಿವಿ ಇಲ್ಲ, ಎರಡು ಕಿವಿಯನ್ನು ಸ್ವಲ್ಪ ಮುಚ್ಚಿಕೊಂಡಾಗ, ಕಣ್ಣು ಮುಚ್ಚಿ ಕಿವಿ ಮುಚ್ಚಿಕೊಂಡಾಗ ನಮ್ಗೆ ಒಳಗೆ ಇರುವಂತ ಆ ಧ್ವನಿ ಕೇಳಿಸುತ್ತಂತ. ಒಂದು ಶಬ್ದ ಬರುತ್ತೆ ನಮ್ಗೆ, ವಿ ಆರ್ ನಾಟ್ ಟ್ರೈನ್ಡ್ ಇನ್ ಟು ದಟ್. ಫಸ್ಟ್ ಇನಿಷಿಯಲ್ ಆಗಿ ಬರುವಂತ ಆ ಶಬ್ದಗಳು ಹೇಗಿರತ್ತ ಅಂದ್ರೆ ಮೇಘದ ಗರ್ಜನೆ ಹಾಂಗಿರತ್ತಂತದು. ಆ ಧ್ವನಿ ಕೇಳಿಸುತ್ತಂತೆ ಇನಿಷಿಯಲಿ. ಅದು ಏನು ಧ್ವನಿ ಅಂದ್ರೆ ನಮ್ಮ ಉರಸ್ಥಾನದಲ್ಲಿ, ಹೃದಯಕ್ಕೆ ಸ್ವಲ್ಪ ಮೇಲೆ ಅವರು ಉರಸ್ಥಾನದಲ್ಲಿ ಆ ಒಂದು ವಾಯುದೇವರಲ್ಲಿ ಕೂತ್ಕೊಂಡು ಹಂಸಮಂತ್ರ ಜಪ ನಾವು ಹೇಳ್ತೀವಿ. ಬಟ್ ಇಲ್ಲಿ ಆ ಅದು ಬಂದು ನಮ್ಗೆ ಆ ಒಂದು ಮಂತ್ರಗಳ ಧ್ವನಿ ಅವರು ಮಾಡ್ತಾ ಇರ್ತಾರಂತೆ. ಅದು ನಮ್ಮಂತವರ ಕಿವಿಗೆ ಒಂದು ಬರೀ ಶಬ್ದದಂತೆ ಕಾಣುತ್ತೆ. ಸೊ ಅದು ಕೇಳ್ತೀವಲ್ಲ, ನಮ್ಮ ಒಳಗೆ ಶಬ್ದವನ್ನ ಕೇಳ್ತೀವಲ್ಲ, ಅದು ವಾಯುದೇವರಲ್ಲಿ ಇರುವಂತ ಭಗವಂತನ ಧ್ವನಿ. ಅವನು ಅಪ್ರಾಕೃತ ಇರ್ಲಿ, ನಮ್ಗೆ ಆ ಒಂದು ಪ್ರಾಕೃತವಾಗಿ ಆ ಧ್ವನಿ ಕೇಳಿಸುತ್ತಂತೆ. ಹೀಗೆ 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 ದಿನಾಗ್ಲೂ ಅವನ ಧ್ವನಿಯನ್ನ ನಾವು ಕೇಳ್ತಾ 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 ಹೋದ ಅದೇ ತನ್ನಿರವ ತೋರಿಸಿ ಅಂತ. ತನ್ನ ಇರವು ಎಲ್ಲಿ? ತನ್ನ ಇರವು ಈ ದೇಹದಲ್ಲಿ. ಈ ದೇಹದಲ್ಲಿ ಅವನ ಇರವನ್ನ ತೋರಿಸ್ತಾನೆ. ನಾವು ಮುಟ್ಟಿ ಮುಟ್ಟಿ ಮುಟ್ಟಿದಾಗ ಆ ಒಂದು ಬಿಸಿ ಕಾಣಿಸುತ್ತಲ್ಲ, ಆ ಸ್ಪರ್ಶದಿಂದ ಅವನು ಇದ್ದಾನೆ ಅಂತ ತನ್ನಿರವ ಅವನು ಆ ನೆನಪು ತಂದು ಕೊಡ್ತಾನೆ. ಕಿವಿ ಮುಚ್ಕೊಂಡು ಕೇಳಿದಾಗೆ ಆ ಶಬ್ದ ಬರುತ್ತೆ, ಅವನ ಇರವು ಅವನಿದ್ದಾನೆ ಅಂತ. ಅದಕ್ಕೆ ತನ್ನಿರವ ತೋರಿಸಿ, ಅದು ನಮ್ಗೆ ಕಾಣತ್ತಂತೆ. ಯಾಕೆಂದ್ರೆ ಧ್ಯಾನಕ್ಕೆ ನಾವು ಕೂತಿದ್ದೀವಿ, ಇದು ಮಾಡೋದು ಎಲ್ಲವೂ ಅಂಗನ್ಯಾಸ, ಆಮೇಲೆ ಮಾಲಾಕಾರ ನ್ಯಾಸ, ಇದು ಎಲ್ಲವೂ ನಾವು ಮಾಡೋದು ಒಂದು ಒಂದು ಏಕಾಂತ ಪ್ರದೇಶದಲ್ಲಿ ಆಚರಣೆ ಮಾಡೋರ್ಗೆ, ಜಪ ಮಾಡೋರ್ಗೆ. ಉಳಿದವರು ಚಿಂತನೆ ಕ್ರಮ ಮಾಡುವಾಗ ಆ ಶಬ್ದಗಳು ಆ ಒಂದು ಸ್ವಲ್ಪ ವಾರ್ಮ್ತ್ ಅದೆಲ್ಲ ನಮ್ಗೆ ನಾವು ಮುಟ್ಟಿ ನೋಡಬಹುದು, ಕಿವಿಯಿಂದ ಕೇಳಬಹುದು. ಅದಕ್ಕೆ ತನ್ನಿರವ ತೋರಿಸಿ ಹೀಗೆ ಮಾಡ್ತಾ 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 ಬಂದ್ರೆ ಈ ಶಬ್ದ ಏನಾಗತ್ತಂದ್ರೆ ನಮ್ಗೆ ಈ ಶಬ್ದದ ಧ್ವನಿ ಆ ಓಂಕಾರ ಇದು ಬರುತ್ತಂತೆ. ಫಸ್ಟ್ ಬರೋದು ನಮ್ಗೆ ಆ ನದಿ ಘೋಷ ತರ, ಸಮುದ್ರ ಘೋಷ, ನದಿ ಘೋಷ ತರ ಬಂದು ಆಮೇಲೆ ಒಂದು ಗುಡುಗು ತರ ಬರುತ್ತಂತೆ. ಗುಡುಗು ಬಂದು ನದಿ ಘೋಷ ಬಂದು ಆಮೇಲೆ ಒಂದು ಆ ಒಂದು ವಾದ್ಯ ಹೇಳ್ತಾರೆ, ಆ ಒಂದು ಫ್ಲೂಟ್ ತರ ಕೇಳಿಸುತ್ತಂತೆ. ಫ್ಲೂಟ್ನಿಂದ ಕೊನೆಯಲ್ಲಿ ಅದು ಆ ಒಂದು ಓಂಕಾರ ಪ್ರಣವದ ಧ್ವನಿ ಕೊನೆಯ ಸ್ಟೇಜ್ಲಿ ಕೇಳಿಸುತ್ತಂತ. ಸೊ ಹೀಗೆ ಹೇಳ್ತಾರೆ. ಸೊ ಇದನ್ನ ತನ್ನಿರವನ್ನ ತೋರಿಸಿ ಭವ ವಿಮುಕ್ತರ ಮಾಡಿ ಪೋಷಿಸುವ. ಸೊ ನಮ್ಮನ್ನ ಆ ಈ ಕಷ್ಟದಿಂದ ಪಾರು ಮಾಡ್ತಾನೆ, ಪಾರು ಮಾಡಿ ಕೊನೆಯಲ್ಲಿ ಆ ಒಂದು ಸ್ಥಿತಿ ಮೋಕ್ಷ ಸ್ಥಿತಿಯಲ್ಲಿ ಕೊಡೋದು ಮಾತ್ರ ಇಲ್ಲ, ಅದನ್ನ ಕೊಟ್ಟು ಅದನ್ನ ರಕ್ಷಣೆಯನ್ನು ಮಾತ್ರ, ಯೋಗಕ್ಷೇಮ ವಹಮ್ಯಂ ಅಂತ ಹೇಳಿದಂಗೆ ಕೊಡೋದು ರಕ್ಷಣೆ, ಎರಡು ಮುಖಗಳನ್ನು ಹೇಳ್ತಾ ಇದ್ದಾರೆ. ಸೊ ಈ ಒಂದು ಎಂಟೈರ್ ಚಿಂತನೆಗೆ ಈ ಒಂದು ಮಹತ್ತರವಾದ ಫಲ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೇಳುವಾಗ ಇಲ್ಲಿ ಸಮರೈಸ್ ಮಾಡೋದು ಹೀಗೆ ಮಾಡ್ತಾ ಇದ್ದಾರೆ. ಕರಣ ಗುಣ ಭೂತಗಳೊಳಗೆ ನಾಲ್ಕು ವಿಷಯಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕರಣ ಗುಣ ಭೂತಗಳು ಆಮೇಲೆ ಇದು ಮೂರು ಜಡಗಳಾದರೆ ಇದನ್ನ ನಿಯಮನೆ ಮಾಡುವಂತ ಆ ಒಂದು ಅಭಿಮಾನಿ ದೇವತೆಗಳು ನಾಲ್ಕು. ಇದು ನಾವು ಕರಣ ಗುಣ ಭೂತಗಳೊಳಗೆ ತದ್ವರರೆನಿಪ ಬ್ರಹ್ಮಾದಿ ದಿವಿಜರು. ಬ್ರಹ್ಮಾದಿ ಅಂದ್ರೆ ಬ್ರಹ್ಮನನ್ನೇ ಮೊಟ್ಟ ಮೊದಲಾಗಿ ಇಟ್ಟುಕೊಂಡು, ಯಾಕೆಂದ್ರೆ ಬ್ರಹ್ಮನಿಂದ ಎಲ್ಲ ಆಯ್ತು. ಬ್ರಹ್ಮನನ್ನ ಮೊಟ್ಟ ಮೊದಲಾಗಿ ಇಟ್ಕೊಂಡು ಪುಷ್ಕರ ಅಂತ ಮಾತ್ರ ಇಲ್ಲ, ಉಳಿದ ನಮ್ಗೆ ಅನುಗ್ರಹಕರಾಗಿರುವಂತ ಆ ಒಂದು ಋಷಿ ಪರಂಪರೆ ಎಲ್ಲರನ್ನೂ ಇಟ್ಟುಕೋಬಹುದು. ಎಲ್ಲರಲ್ಲಿನೂ ಇದ್ದು ಭಗವಂತ ವರ್ತನೆ ಮಾಡ್ತಾನ ಅಂತ ಹೇಳ್ತಾ ಇದ್ದಾರೆ. ಹೇಗೆ ವರ್ತನೆ ಮಾಡ್ತಾನೆ ಅಂದ್ರೆ, ಫಸ್ಟ್ ಕರಣ ಅಂತ ಹೇಳ್ದ. ಏನಿದು ಕರಣ? ಇಲ್ಲಿ ಕರಣ ಗುಣ ಭೂತ ಹೇಳಿದ್ದಾರೆ. ಸೊ ಗುಣ ಅಂದ್ರೆ ಅರ್ಥ ಆಗತ್ತ. ಗುಣ ಅಂದ್ರೆ ಈ ಒಂದು ಇಲ್ಲಿ ಹೇಳುವಂಥದ್ದು ಈ ಪಿಂಡಾಂಡವನ್ನ ಬಿಟ್ಟು ಇದಕ್ಕೆ ಕಾರಣವಾಗಿ ಇರುವಂತ ಪಿಂಡಾಂಡ ಒಂದು ಕಾರ್ಯ, ಆದರೆ ಇದಕ್ಕೆ ಮೂಲವಾಗಿ ಇರುವಂತ ಆ ಬ್ರಹ್ಮಾಂಡ ಇದ, ಆ ಬ್ರಹ್ಮಾಂಡಕ್ಕೆ ಆಚೆನೂ ಅವನು ಸೃಷ್ಟಿ ಮಾಡಿದ್ದಾನೆ. ಅದು ಹೇಗೆ ಸೃಷ್ಟಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸೃಷ್ಟಿ ಆಗೋವಾಗ ಹೇಗಿತ್ತು ಅಂತ ಫಸ್ಟ್ ನಾವು ಹೇಳೋದು ಅವ್ಯಕ್ತವಾಗಿತ್ತು ಅಂತ ಹೇಳ್ತಾರೆ. ಅವ್ಯಕ್ತವಾಗಿ ಇತ್ತು ಅಂದ್ರೆ ಏನರ್ಥ? ಮೂಲ ಪ್ರಕೃತಿ ಅವ್ಯಕ್ತ. ಅವ್ಯಕ್ತ ಅಂದ್ರೆ ಸೃಷ್ಟಿ ಕಾರ್ಯ ರಹಿತವಾಗಿ ಇರೋದು. ಸೃಷ್ಟಿ ಕಾರ್ಯ ಮಾಡ್ಲಂಗೆ ಅಲ್ಲಿ ಮೂಲ ಪ್ರಕೃತಿ ಅವ್ಯಕ್ತ ಅಂತ ಹೇಳೋದ ಜಡ ಅಂತ ನಮ್ಗೆ ಅನ್ಸುತ್ತೆ. ಜಡವೂ ಇದ, ಜಡವನ್ನ ನಿಯಂತ್ರಣ ಮಾಡುವಂತ ಶ್ರೀಭೂದುರ್ಗ ರೂಪಗಳು ಲಕ್ಷ್ಮೀ ರೂಪಕ್ಕೂ ಇದೆ, ಎರಡೂ ಇಟ್ಕೊಳ್ತೀವಿ. ಸೊ ಆವಾಗ ಲಕ್ಷ್ಮಿಗೆ ನಾರಾಯಣ ಆ ಪ್ರೇರಣೆಯನ್ನ ಕೊಡೋದಿಲ್ಲ, ನೀನು ಕಾರ್ಯವನ್ನ ಮಾಡಬೇಡ, ಈ ತರ ಒಂದು ಸೃಷ್ಟ್ಯಾಧಿಕಾರಿ ಯಾವ ಕಾರ್ಯ ಕಾಲ ನಿಯಾಮಕತ್ವ ಯಾವತ್ತು ಇರತ್ತ ಅವಳಿಗೆ, ಜೀವ ನಿಯಾಮಕತ್ವನ ಅವಳಿಗೆ ಇರತ್ತೆ. ಈ ಸೃಷ್ಟಿಯಾದಿ ಕಾರ್ಯಗಳನ್ನ ನೀನು ಮಾಡಬೇಡ ಮಾಡುವಂತ ಪ್ರಚೋದನೆ ಕೊಟ್ಟಿಲ್ಲ ಅವಳಿಗೆ. ಸೊ ಆದ ಕಾರಣದಿಂದ ಸೃಷ್ಟಿಯಾದಿ ಕಾರ್ಯಗಳು ರಹಿತವಾಗಿ ಇರುವಂತ ಒಂದು ದಶೆಗೆ ಅವ್ಯಕ್ತ ಅಂತ ಹೇಳ್ತಾರೆ. ಆ ಪ್ರಕೃತಿಗೆ ಮತ್ತು ಆ ಪ್ರಕೃತಿಯನ್ನ ನಿಯಮನ ಮಾಡುವಂತ ಲಕ್ಷ್ಮಿಗೆ ಹೇಳ್ತಾರೆ ಅವ್ಯಕ್ತವಾಗಿತ್ತು. ಆಮೇಲೆ ಏನಾಯ್ತು ಅಂದ್ರೆ ದೇವರು ಅವಳಲ್ಲಿ ಕೂತು ಆ ಒಂದು ಸೃಷ್ಟಿ ಮಾಡುವ ಒಂದು ಪರಿಣಾಮ ಶಕ್ತಿಯನ್ನ ವ್ಯಕ್ತ, ಪರಿಣಾಮ ಅಂದ್ರೆ ಆ ಪಸರಿಸುವಂತ ಆ ಶಕ್ತಿ, ಆ ಶಕ್ತಿಯನ್ನ ಫಸ್ಟ್ ವ್ಯಕ್ತ ಮಾಡ್ತಾನೆ, ಶಕ್ತಿ ವ್ಯಕ್ತ ಆಗತ್ತೆ. ಸೊ ಆ ಸ್ಥಿತಿಯಲ್ಲಿ ಅವಳು ವ್ಯಕ್ತ ಅವ್ಯಕ್ತ ಅಂತ ಅವಳನ್ನ ಕರೀತಾರೆ. ವ್ಯಕ್ತ ಅವ್ಯಕ್ತ ಅಂತ ಆವಾಗಲೇ ಸತ್ವ ರಜ ತ್ರಿಗುಣಗಳು ಅಂತ, ಅವ್ಯಕ್ತದಿಂದ ತ್ರಿಗುಣಗಳು ಅಂತ ಆಗತ್ತೆ. ಆಮೇಲೆ ನೆಕ್ಸ್ಟ್ ಸ್ಟೇಜ್ ಬರೋದು ವ್ಯಕ್ತ ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಕಾರ್ಯ ಫಸ್ಟ್ ಇರೋದು ಸೆಕೆಂಡ್ ಇರೋದು ಕಾರ್ಯೋನ್ಮುಖತ್ವ, ಕಾರ್ಯ ಮಾಡೋಣ ಹೀಗೆ ಸೃಷ್ಟಿ ಮಾಡೋಣ ಅಂಬೋ ಒಂದು ಇಚ್ಛೆ ಬರೋದು, ಅದು ಬಂದು ವ್ಯಕ್ತ ಅವ್ಯಕ್ತ ಅಂತ ಹೇಳ್ತಾರೆ. ಆಮೇಲೆ ಕಾರ್ಯ ಮಾಡೋದು, ಮಹತ್ತತ್ವವನ್ನ ಸೃಷ್ಟಿ ಮಾಡಿ ಅದರಲ್ಲಿ ಪರ್ವೇಡಿಂಗ್ ಇನ್ ಟು ಇಟ್. ಸೊ ಈ ರೀತಿಯಿಂದ ಮೂರು ರೂಪವನ್ನ ಮೂರು ಅವಸ್ಥೆ ಹೇಳ್ತಾರೆ, ಅವ್ಯಕ್ತ ವ್ಯಕ್ತ ಅವ್ಯಕ್ತ ವ್ಯಕ್ತ ಅಂತ ಹೇಳ್ತಾರೆ. ಇದನ್ನ ಗುಣ ಅಂತ ಕರೀತಾರೆ. ಇದು ಬಂದು ಸತ್ವರಜ ತಮೋ ಗುಣದಿಂದ ಆಗಿರುವಂಥದ್ದು. ಸೊ ಇದು ಗುಣ ಆಯ್ತು. ಆಮೇಲೆ ಗುಣದಿಂದ ನಾವು ನೋಡಿದ್ದೀವಿ, ಸೊ ಅವಳು ಮಹತ್ತತ್ವ ಮಾಡ್ತಾಳೆ, ಮಹತ್ತತ್ವದಿಂದ ಅಹಂಕಾರ ತತ್ವ ಹುಟ್ಟತ್ತೆ. ಸೊ ಅಹಂಕಾರ ತತ್ವ ಮೂರು ಮುಖಗಳಾಗತ್ತೆ. ಮೂರು ಮುಖದಲ್ಲಿ ಫಸ್ಟ್ ಬರೋದು ವೈಕಾರಿಕ ಅಹಂಕಾರ ಅಂತ ಕರೀತಾರೆ. ಅದಕ್ಕೆ ಕರ್ತ ಅಂತನೂ ಹೆಸರು ಹೇಳ್ತಾರೆ. ಬಿಕಾಸ್ ಅದು ಕರ್ತೃ, ನಮ್ಮ ಮನಸ್ಸಲ್ಲಿ ಕೂತು ನಾನೇ ಮಾಡ್ತಾ ಇದ್ದೀನಿ, ನಾನೇ ಹೋಗ್ತಾ ಇದ್ದೀನಿ, ನನ್ನದೇ ಇದು ಅಂತ ಆ ಕರ್ತೃತ್ವ ಅಭಿಮಾನವನ್ನ ಹುಟ್ಟಿಸುವಂತ ಅದಕ್ಕೆ ಕರ್ತ ಅಂತ ಹೇಳ್ತಾರೆ. ಅದಕ್ಕೆ ಆಮೇಲೆ ಕಾರಣ ಅಂತ ಹೇಳ್ತಾರೆ. ತೈಜಸ ಅಹಂಕಾರ ಅಂದ್ರೆ ಮನಸ್ಸಾದ ಮೇಲೆ ಉಳಿದ ಇಂದ್ರಿಯಗಳು, ಈ ಇಂದ್ರಿಯಗಳಿಗೆಲ್ಲ ಬರೋವಾಗ ಕಾರಣ. ಯಾಕೆ ಕಾರಣ ಅಂತ ಹೇಳ್ತಾರೆ ಅಂದ್ರೆ ಕಾರಣದಿಂದ ಕಾರ್ಯಗಳಾಗುತ್ತೆ. ಕಾರಣ ನಾವು ಒಂದು ಕೆಲಸ ಮಾಡಬೇಕಂದ್ರೆ ನಮ್ಗೆ ಆ ಇಚ್ಛೆ ಇರಬೇಕು, ಜ್ಞಾನವೂ ಇರಬೇಕು, ಜ್ಞಾನದಿಂದ ಕರ್ಮಗಳಾಗತ್ತೆ. ಸೊ ಕರ್ಮಕ್ಕೆ ಕಾರಣವಾದದ್ದು ಆದ ಕಾರಣದಿಂದ ಕರ್ಮಕ್ಕೆ ಅಂದ್ರೆ ದೇಹವನ್ನ ಬಳಸಿ ಮಾಡುವಂತ, ದೇಹವನ್ನ ಬಳಸಿ ಮಾಡುವಂತ ಕರ್ಮಕ್ಕೆ ಕಾರಣ ಆಗತ್ತೆ. ಸೊ ಕಾರಣ ಅಂತ ಕರೀತಾರೆ, ಹತ್ತು ಇಂದ್ರಿಯಕ್ಕೇನು ಕಾರಣ ಅಂತ ಕರೀತಾರೆ. ಕಾರಣ ಅಂಬೋದಕ್ಕೆ ಕರಣ ಅಂತಾನು ಪ್ರಯೋಗ ಮಾಡ್ತಾರೆ. ಸೊ ಕರಣ, ಸೊ ಗುಣ ಆಯಿತು ಮತ್ತು ಕರಣ ಆಯಿತು. ಆಮೇಲೆ ಗುಣಕರಣ ಇದ್ರೆ ಮಾತ್ರ ಆಗೋದಿಲ್ಲ, ಅದು ಇರ್ಲಕ್ಕೆ ಆ ಗುಣಕರಣ ಅಬ್ಸ್ಟ್ರಾಕ್ಟ್ ಎಂಟಿಟೀಸ್ ಅದು ಇರ್ಲಕ್ಕೆ ಆಧಾರಭೂತವಾದಂತ ಒಂದು ದೇಹ ಬೇಕು, ಆವಾಸ ಸ್ಥಾನ ಬೇಕು, ಅಬೋರ್ಡ್ ಬೇಕು. ಅದಕ್ಕೆ ಭೂತಗಳು ತಾಮಸ ಅಹಂಕಾರದಿಂದ ಸೃಷ್ಟಿ ಮಾಡ್ತಾರೆ. ಸೊ ಈ ತರ ಕರಣ ಗುಣ ಭೂತಗಳೊಳಗೆ ತದ್ವರರೆನಿಪ ತದ್ವರ, ಸೊ ಬರೀ ಒಂದು ಜಡ ಇದ್ರೆ ಆಗೋದೇ ಇಲ್ಲ. ಸೊ ಅದಲ್ಲಿ ಆ ಒಂದು ದೇವತೆಗಳ ಆ ಒಂದೊಂದಲಿನ ಆ ದೇವತೆ ಸಮೂಹಗಳನ್ನ ದೇವರು ಇಟ್ಟಿದ್ದಾನಂತ. ತದ್ವರರೆನಿಪ ಬ್ರಹ್ಮಾದಿ ದಿವಿಜರು ಅಂದ್ರೆ ಬ್ರಹ್ಮನಿಂದ ಎಲ್ಲರೂ ಎಲ್ಲ ತತ್ವದಲ್ಲಿನೂ ಇದ್ದಾರೆ. ಹೇಗೆ ತಂದೆ ತಾಯಿ ಜೊತೆಯಲ್ಲಿ ಮಕ್ಕಳೆಲ್ಲರೂ ಒಟ್ಟಿಗೆ ಇರ್ತಾರೋ ಹಾಗೆ ಎಲ್ಲದಲ್ಲಿನೂ ಅವರು ಇರ್ತಾರೆ. ಅಭಿಮಾನಿತ್ವ ಅಂಬೋದು ಔಪಚಾರಿಕತ್ವ ಆ ರೀತಿಯಿಂದ ಬಳಸ್ತಾರೆ. ಸೊ ಹೀಗೆ ತದ್ವರರೆನಿಪ ಬ್ರಹ್ಮಾದಿ ದಿವಿಜರೊಳ ಅರಿತು, ಹೀಗೆ ಅವರೆಲ್ಲ ಇದ್ದಾರೆ ಅಂತ ನಾವು ತಿಳ್ಕೊಂಡು ಅರಿತು ರೂಪ ಚತುಷ್ಟಯಗಳನ್ನು ಅಂತ. ರೂಪ ಚತುಷ್ಟಯಗಳನ್ನು ಅಂದ್ರೆ ಏನು? ರೂಪ ಚತುಷ್ಟಯಗಳು ಅಂದ್ರೆ ವಾಸುದೇವ ರೂಪದಿಂದ ತಗೊಂಡಿದ್ದಾರೆ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾಲ್ಕು ರೂಪಗಳನ್ನು ತಗೊಂಡಿದ್ದಾರೆ. ಮೂಲ ರೂಪವನ್ನು ಯಾಕೆ ಬಿಟ್ಟಿದ್ದಾರೆ ಅಂತ, ಮೂಲ ರೂಪದಿಂದಲೇ ಇದು ಆಯ್ತು ಅಂತ ಫಸ್ಟ್ ಇನಿಷಿಯಲ್ ಆಗಿ ಬಂದ್ಬಿಟ್ಟಿದೆ. ನಾರಾಯಣ ಜನನಿ ಪಿತ ಭೂವಾರಿದಾಂಬರ ಅದು ಬಂದಾಗಲೇ ಮೂಲ ನಾರಾಯಣ ಪ್ರಳಯದಿಂದ ಬಂದಾಯಿತು. ಸೊ ಮೂಲ ನಾರಾಯಣ ಆರ್ ರೂಪ ಚತುಷ್ಟಯಗಳು ಆರ್ ಐದು ಅಂತ ತಕೋಬಹುದು. ಇಲ್ಲಿ ನಾಲ್ಕು ಹೇಳಿದ್ದಾರೆ. ಸೊ ನಾಲ್ಕನ್ನ ತಿಳಿದು ಅಂದ್ರೆ ಪ್ರತಿ ಪ್ರತಿ ಒಂದೊಂದಲ್ಲಿನು ನೋಡಿದ್ದೀವಿ. ಇವಾಗ ಗುಣ ವಿಭಾಗ ಮಾಡ್ಬೇಕಂದ್ರೆ ಗುಣ ವಿಭಾಗದನ್ನ ಸತ್ವ ರಜಸ್ತಮೋ ಗುಣಗಳು ನಾವು ತಗೊಂಡಾಗ ಈ ಗುಣಗಳು ಇರುವಂತ ದಶೆಗಳು ನಾವು ತಗೊಂಡಿದ್ದೀವಿ. ಸೊ ಹೀಗೆ ಅದು ನಮ್ಗೆ ಹೇಳ್ತಾರೆ ಗುಣಗಳು ಇರುವಂತ ದಶೆಗಳು ಹೇಗೆ ಅಂದ್ರೆ ಅಲ್ಲಿ ಹೇಳ್ತಾರೆ ಅವ್ಯಕ್ತ ತತ್ವದಲ್ಲಿ ನಾರಾಯಣ ಇದ್ದಾನೆ. ಆಮೇಲೆ ಗುಣತ್ರಯ ಅಂತ ಬರುತ್ತೆ ನೋಡಿ, ವ್ಯಕ್ತಾವ್ಯಕ್ತ ಅಂತ ಬಂತು ನೋಡಿ. ಅಲ್ಲಿ ಬಂದು ವಿಶ್ವ ತೇಜಸ ಪ್ರಾಜ್ಞ ಅಂತ ಮೂರು ರೂಪಗಳನ್ನ ಅಲ್ಲಿ ಇಟ್ಟುಕೊಂಡು, ಮಹತ್ತತ್ವದಲ್ಲಿ ವಾಸುದೇವ ಇಟ್ಟುಕೊಂಡು, ಅಹಂಕಾರ ತತ್ವದಲ್ಲಿ ಸಂಕರ್ಷನ ಇಟ್ಟುಕೊಂಡು, ಮನಸ್ತತ್ವದಲ್ಲಿ ಅನಿರುದ್ಧನನ್ನ, ಉಳಿದದ್ದು ಅದು ಒಳಗೆ ಬಂದ್ಬಿಡುತ್ತೆ. ಸೊ ಹೀಗೆ ಒಂದು ನಾಲ್ಕು ಫಸ್ಟ್ ಮೊಟ್ಟ ಮೊದಲಲ್ಲಿ ಹೇಳೋದು ಈ ನಾಲ್ಕನ್ನ ಅವರು ಹೇಳ್ತಾ, ನಾಲ್ಕು ಅಥವಾ ಐದು ಗುಣತ್ರಯ ತಕೊಂಡು ಅದು ಐದು ಅಂತನೂ ಮಾಡಬಹುದು. ಸೊ ಹೀಗೆ ಆ ಒಂದು ರೂಪಗಳನ್ನ ತಕೊಳ್ಳೋದು. ಒಂದೊಂದು ಇಂದ್ರಿಯ ಬಂದಾಗೇನು ಒಂದೊಂದು ಇಲ್ಲಿ ಹೇಳಿರುವಂತ ಕರಣಗಳು ಅಂತ ಬಂದಾಗ ಪಂಚ ಜ್ಞಾನೇಂದ್ರಿಯರು ಪಂಚ ಕರ್ಮೇಂದ್ರ ಅದು ಹಿಂದೆ ಬಂದಿದೆ. 24 ರೂಪದಲ್ಲಿ ಇದು ಸಮರೈಸ್ ಮಾಡೋದು. ಸೊ ಹಿಂದೆ ಬಂದಿದೆ 25 ಅದು ಜ್ಞಾನೇಂದ್ರಿಯದಲ್ಲಿ ಒಂದೊಂದು ಇಂದ್ರಿಯ ಐದು ಇಂದ್ರಿಯಗಳಿದ್ರೆ ಐದು ರೂಪಗಳು ಅಲ್ಲಿ ಇಟ್ಕೊಳ್ಳು, ಕರ್ಮೇಂದ್ರಿಗೆ ಐದು ರೂಪಗಳನ್ನ ಇಟ್ಟುಕೊಳ್ಳೋದು. ಮೂಲತಃ ಇವರದೇ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಇವರದೇ ಎಲ್ಲವೂ ಆಗಿರುತ್ತೆ. ಅದೇ ಫಸ್ಟ್ ಅದಕ್ಕೆ ಹಿಂಟ್ ಬಂದು ನಮ್ಗೆ ಹಿಂಟ್ ಬಂದು ನಮ್ಗೆ 16th and 17th ಪದ್ಯದಲ್ಲಿ ಸಿಕ್ಕತ್ತ ಅನ್ನಮಯ ಕೋಶದಲ್ಲಿ. ಅದು ತೈತ್ರಿಯ ಉಪನಿಷದಲ್ಲಿ ಬ್ರಹ್ಮವಳ್ಳಿಯಲ್ಲಿ ಬರುವಂತ ಆ ಉಪಾಸನೆಯೇ ಬರುತ್ತೆ. ಕಣ್ಣಲ್ಲಿ ಆ ತಲೆಯಲ್ಲಿ ತಲೆ ಇಟ್ಟು ಕೈಯಲ್ಲಿ ಕೈ ಇಟ್ಟು ಒಂದೊಂದು ಕಡೆನೂ ಭಗವಂತನೇ ಅಲ್ಲಾಡಿಸ್ತಾ ಇದ್ದ ನಮ್ಮನ್ನ ಅಂತ ಆ ಚಿಂತನೆ. ಸೊ ಅಲ್ಲಿ ಆಯ್ತು, ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಆಯ್ತು, ಗುಣ ಬಂದು ಇದು ಮೂರು ಗುಣಗಳಾಯ್ತು. ಆಮೇಲೆ ಭೂತಗಳು ಅಂತ ಬರುವಾಗ ಭೂತಗಳು ಅಂದ್ರೆ ಅಲ್ಲಿ ಫಸ್ಟ್ ತನ್ಮಾತ್ರೆಗಳು ಐದು ಬರುತ್ತೆ, ತನ್ಮಾತ್ರೆಯಿಂದ ಹುಟ್ಟಿರುವಂತ ಪಂಚಭೂತಗಳು ಐದು ಬರುತ್ತೆ. ಇಲ್ಲಿನೂ ಐದು 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 ಆಗತ್ತೆ, ಐದಿನ ಗುಂಪುಗಳು ಆಗತ್ತೆ. ಸೊ ಐದು ಹೀಗೆ ಆಗತ್ತೆ ಭೂತಗಳೊಳಗೆ. ತದ್ವರರೆನಿಪ ಬ್ರಹ್ಮಾದಿ ದಿವಿಜರೊಳಗೆ, ಇವರು ಒಳಗೆ ಈ ನಾಲ್ಕು ಚತುಷ್ಟಯ ಈ ನಾಲ್ಕು ರೂಪಗಳನ್ನ ಚತುಷ್ಟಯಗಳನ್ನು ದಿನದಿ ಅನುದಿನದಿಗಳು ಅನುದಿನದಿ ದಿನಾಗ್ಲೂ ನಾವು ಚಿಂತನೆ ಮಾಡಬೇಕು. ಎಲ್ಲಿ ಚಿಂತನೆ ಮಾಡೋದು ಅಂದ್ರೆ ನಮ್ಮೊಳಗೆ ಮಾತ್ರ ಚಿಂತನೆ ಮಾಡೋದಾ? ದಿನದಿ ಸರ್ವತ್ರ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮೊಳಗೆ ಇವು ನಾವು ನ್ಯಾಸ ಮಾಡ್ಕೊಂಡಿವಿ, ನಮ್ಮೊಳಗೆ ಇದ್ದಾನೆ, ಈ ಚಿಂತನೆ ಉಂಟೆ ಉಂಟು ಎಲ್ಲರಲ್ಲಿನೂ. ಎಲ್ಲರಲ್ಲಿನೂ ಅಂಬೋದಿಕ್ಕೆ ಇಲ್ಲಿ ಕನೆಕ್ಷನ್ ಎಲ್ಲಿ ಬಂತು ಅಂದ್ರೆ ನಿಮ್ಗೆ ನೋಡಿ, ಇದು 14th ಪದ್ಯದಲ್ಲಿ ನೀವು ನೋಡಿದ ಗೋವುಗಳಿಗೆ ಉದ್ಗೀತ ಇಹ ಪ್ರಸ್ತಾವ ಹಿಂಕಾರ ಎರಡು ರೂಪದಲ್ಲಿ ಅಂತ ಅಲ್ಲಿ ಬಂದಿದ್ದ 14th ಪದ್ಯ. ಅಂದ್ರೆ ಎಲ್ಲ ನಾಟ್ ಓನ್ಲಿ ಹ್ಯೂಮನ್ ಬೀಯಿಂಗ್ಸ್ ಮಾತ್ರ ಅಲ್ಲ, ಆ ಒಂದು ಪಶು ಪಕ್ಷಿಗಳಲ್ಲಿನೂ ಈ ರೂಪದಿಂದ ಭಗವಂತ ಇದ್ದಾನೆ. ಕಾಲಗಳೇ ಸರ್ವತ್ರ ಅಂತ ಹೇಳಿದ್ದಾರೆ. ಈ ಅನಿಮಲ್ಸ್ ಮಾತ್ರ ಇಲ್ಲ, ಈ ಒಂದು ಕಾಲಗಳಲ್ಲಿ ನಾವು ಇರುವಂತ ಕಾಲ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಈ ತರ ಕಾಲಗಳಲ್ಲಿನೂ ಇದ್ದಾನೆ. ಸೊ ಹೀಗೆ ಎಲ್ಲದಲ್ಲಿ ಸರ್ವತ್ರ ಅಂಬೋದು ಎಲ್ಲದಲ್ಲಿನೂ ಬಂದ್ಬಿಡುತ್ತೆ. ಸರ್ವತ್ರದಲ್ಲಿ ಸ್ಮರಿಸುತ್ತ ಅಂತ ಹೇಳ್ತಾರೆ. ಸ್ಮರಿಸುತ್ತ ಅಂತ ಹೇಳುವ ಅದು ಏನು ಅಂದ್ರೆ ಸ್ಮರಣೆ ಮಾಡಬೇಕು. ಸ್ಮರಣೆ ಅಂದ್ರೆ ಇಲ್ಲಿ ಇಲ್ಲಿ ಎರಡು ಅರ್ಥದಲ್ಲಿ ಬಳಸ್ತಾರೆ. ಸ್ಮರಣೆ ಅಂದ್ರೆ ಸ್ಮರಣೆ ಮಾಡಬೇಕಂದ್ರೆ ಫಸ್ಟ್ ಕಲಿಬೇಕು. ನಾವು ಕಲಿತದ್ದೇ ಇದೆ ಇವಾಗ ಯಾವುದೋ ಒಂದು ಜನ್ಮದಲ್ಲಿ ಇರೋದು ಉದ್ಬೋಧಕ ಶಕ್ತಿ ಬಂದಾಗ ಅದು ಬರಬಹುದು, ಅದು ಆಗತ್ತೆ. ಬಟ್ ಜನರಲ್ ಆಗಿ ಇಲ್ಲಿ ಇರೋದು ಸ್ಮರಣೆ ಮಾಡಬೇಕಂದ್ರೆ ಒಂದು ವಿಷಯವನ್ನ ನಾವು ಒಂದು ಗುರುಮುಖ ಕಲಿಬೇಕು. ಕಲಿತ ವಿಷಯವನ್ನ ಶ್ರವಣ ಮಾಡಿದ್ದ ಆ ವಿಷಯವನ್ನ ಮನನ ಮಾಡಬೇಕು. ಮನನ ಮಾಡಿದ್ದಾಗಲೇ ನಮ್ಗೆ ಆ ಪ್ರಶ್ನೆಗಳು ಅಂಬೋದು ಬರುತ್ತೆ. ಪ್ರಶ್ನೆಗಳು ನಾವು ಡಿಸ್ಕಸ್ ಮಾಡ್ತಾ ಆ ಒಂದು ವಾದ ಪ್ರತಿವಾದ ಆ ಒಂದು ಗುರು ಶಿಷ್ಯ ಸಂವಾದದಿಂದ ಅಲ್ಲಿ ಹುಟ್ಟುವುದೇ ಜ್ಞಾನ. ಜ್ಞಾನವನ್ನ ಯಾರು ಕೊಡಕ್ಕೆ ಆಗಲ್ಲ. ಜ್ಞಾನ ನಮ್ಮ ಇಂದ್ರಿಯ ಜನ್ಯ, ನಮ್ಮಲ್ಲಿ ಅದು ಹೊಳೆಯಬೇಕು, ಹುಟ್ಟಬೇಕು, ಹೊಳೆಯಬೇಕು. ಆ ಹೊಳೆಯುವಂತ ಜ್ಞಾನ ಇದೆಲ್ಲ, ಆ ಜ್ಞಾನ ಬಂದು ಇಟ್ ಈಸ್ ಸ್ಟೋರ್ ಜ್ಞಾನ ಆ ಒಂದು ಸ್ಮರಣೆಯಲ್ಲಿ ಆ ಒಂದು ಸ್ಮರಣೆ ಚಿತ್ತದಲ್ಲಿ ಹೋಗಿ ಅದು ಇಂಪ್ರೆಷನ್ ಬಿದ್ದು ಬಿಡತ್ತೆ. ಆ ಜ್ಞಾನ ಅಲ್ಲೇ ಕೂತು ಬಿಡತ್ತೆ. ಅದು ನಷ್ಟ ಈ ತರ ಬಂದ ಆ ಒಂದು ಹೊಳೆಯುವಂತ ಇಂದ್ರಿಯ ಜನ್ಯವಾದ ಜ್ಞಾನ ಹುಟ್ಟಿದ್ರೆ ಅದು ಹಾಗೇ ಹೋಗಿ ಕೂತು ಬಿಡುತ್ತೆ, ಅದು ಯಾವತ್ತೂ ಹೋಗೋದಿಲ್ಲ. ಅದಕ್ಕೆ ಅದನ್ನ ಯಾವ್ದಾವುದು ಒಂದು ನಾವು ಜಪ ಮಾಡುವಾಗ ಅದು ನೆನಪು ಬರುತ್ತೆ. ಸೊ ಆ ರೀತಿಯಿಂದ ಸ್ಮರಿಸುತ್ತ ಅಂದ್ರೆ ಕಲಿತು ಪ್ರಾಪರ್ ವೇ ಯು ಲರ್ನ್ ಇಟ್. ಬಿಕಾಸ್ ನಾವೇ ಒನ್ ವೇ ಟ್ರಾಫಿಕ್ ಲರ್ನ್ ಮಾಡಿದ್ರೆ ಏನಾಗುತ್ತೆ, ನಮ್ಮ ತಲೆಯಲ್ಲಿ ಇರುವಂತ ಬನ್ನಂಜೆ ಆಚಾರ್ಯ ಹೇಳೋ ತರ ತಲೆಯಲ್ಲಿ ಇರುವಂತದ್ದೇನೆ ಓದ್ತೀವಿ, ಓದದ್ದನ್ನೇ ಸತ್ಯ ಅಂತ ಮನಸ್ಸು ಗ್ರಹಣ ಮಾಡಿಬಿಡುತ್ತೆ, ಅದನ್ನೇ ಬುದ್ಧಿ ತಪ್ಪಾಗಿ ಅದು ರಿಜಿಸ್ಟರ್ ಮಾಡ್ಕೊಂಡ್ ಬಿಡುತ್ತೆ. ಚಿತ್ತದಲ್ಲಿನೂ ತಪ್ಪ, ಚಿತ್ತದಲ್ಲಿ ತಪ್ಪು ಕೂತ್ ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಇಷ್ಟು ಸ್ಟ್ರೆಸ್ ಮಾಡ್ತಾರೆ. ಸ್ಮರಿಸುತ್ತ ಅನುಮೋದಿಸುತ್ತ ಅಂತಾರೆ. ಅನುಮೋದಿಸುತ್ತ ಅಂದ್ರೆ ಏನು, ಮೋದ ಅಂದ್ರೆ ಏನು, ಮೋದ ಅಂದ್ರೆ ಇಲ್ಲಿ ಅದು ನಮ್ಗೆ ತೈತ್ರಿಯ ಉಪನಿಷತ್ತಲ್ಲಿ ನಾವು ಒಂದು ಕಡೆ ಆ ಉಪಾಸನೆಯಲ್ಲಿ ಇಲ್ಲೇ ನೋಡಿದ್ದೀವಿ ನಾವು, ಆಕ್ಚುಲಿ ಅನ್ನಮಯ ಕೋಶ ನೋಡಿದ್ದೀವಿ. ನೀವು ಆನಂದಮಯ ಕೋಶಕ್ಕೆ ಹೋದಾಗ ಅಲ್ಲಿ ಹೇಳ್ತಾರೆ, ದೇವರು ನಮ್ಮ ಆನಂದಮಯ ಕೋಶ ಅಂತ ನಮ್ಮ ದೇಹದಲ್ಲಿ ಏನಿದೆಯೋ ಅಲ್ಲಿ ಅವನು ಪ್ರಿಯನಾಗಿ ತುಂಬಾ ಅತ್ಯಂತ ನಮಗೆ ಪ್ರಿಯವನ್ನ ಉಂಟು ಮಾಡ್ಲಿಕ್ಕೆ ಅವನೇ ಆ ತಲೆ ಆ ಅದಕ್ಕೆ ಒಂದು ಆಕಾರವನ್ನ ದೇವರಿಗೆ ಒಂದು ಆಕಾರವನ್ನ ಕೊಡ್ತಾರೆ. ನಮ್ಮ ಆನಂದಮಯ ಕೋಶದಲ್ಲಿ ಇರುವಂತ ಭಗವಂತನಿಗೆ ಒಂದು ಆಕಾರ ಇದೆ. ಆ ಆಕಾರ ಹೇಗಿದೆ ಅಂದ್ರೆ ಅದ ತಲೆ ಹೇಗಿದೆ ಅಂದ್ರೆ ಆನಂದ ಪ್ರಿಯ ಅಂಬೋ ವಿಶೇಷ ನಾಮದಿಂದ ಇದ್ದು ನಮಗೆ ಆ ಒಂದು ಪ್ರಿಯವಾದನ್ನದನ್ನ ಕೊಡ್ತಾನೆ. ಆ ಪ್ರಿಯ ಅಂತ ತಿಳ್ಕೊಳ್ಳುವ ಶಕ್ತಿಯನ್ನು ಕೊಡ್ತಾನೆ. ಮತ್ತು ಅದು ಹೇಳುವಾಗ ಬರುತ್ತೆ, ಅವನು ಬಂದು ನಮ್ಮ ಕೈ ಅವನಿಗೆ ಎಡ ಒಂದು ರೈಟ್ ಹ್ಯಾಂಡ್ ಇರುತ್ತಂತ. ಆ ರೈಟ್ ಹ್ಯಾಂಡ್ಲಿ ಅದು ಏನು, ದೇವರ ರೈಟ್ ಹ್ಯಾಂಡ್ ಯಾವುದು ಅಂದ್ರೆ ಮೋದ ಅಂತ ಹೇಳ್ತಾರೆ. ಅಲ್ಲಿ ಮೋದ ಅಂತ ಬರ, ಮೋದ ಅಂದ್ರೆ ಏನು ಅಂದ್ರೆ ಆ ಒಂದು ನಮ್ಮ ಜೀವನದಲ್ಲಿ ಇದು ಸಹಜವಾಗಿ ಕಾಣ್ತೀವಿ. ಯಾವುದೇ ಒಂದು ಪದಾರ್ಥ, ಯಾವುದೇ ಒಂದು ಸ್ವೀಟು, ಯಾವುದೇ ಒಂದು ಟಿವಿ ಶೋ ಏನಾರು ನೋಡಿದ್ರೆ ಆನಂದ. ಟಿವಿ ಏನಾದ್ರು ಹೊಸದು ತಕೊಂಡ, ಸೆಲ್ಫೋನ್ ಹೊಸದು ತಕೊಂಡ ತುಂಬಾ ಆನಂದ ಬರುತ್ತೆ. ಆ ಫೋನಿಂದ ಆನಂದ ಅಂತಾನೆ ಬರುತ್ತೆ ನಮ್ಗೆ, ವಿಷಯದಿಂದ ನಮ್ಗೆ ಆನಂದ. ಆಕ್ಚುಲಿ ವಿಷಯ ಅದು ಜಡ, ಏನ್ ಮಾಡಕ್ಕೆ ಬಲ್ಲ. ಅದಲ್ಲಿ ಇದ್ದು ಭಗವಂತ ಅಲ್ಲಿ ಇರಬೇಕು, ಅದು ಸಿಕ್ಕುವಂತೆ ನಮ್ಗೆ ಮಾಡಬೇಕು. ನಮ್ಮಲ್ಲಿ ಕೂತು ಆ ಒಂದು ಅದನ್ನ ಅನುಭವ ಮಾಡುವಂತ ಅದನ್ನ ತಿಳ್ಕೊಂಡು ಆ ಆನಂದ ಪಡಿಸಬೇಕು ಅವನು, ಅವನೇ ಮಾಡಿ ಮಾಡಿಸಬೇಕು. ಸೊ ಇಲ್ಲಿ ಹೇಳುವುದು ಅನುಮೋದಿಸುತ್ತ ಅಂತ. ಅನುಮೋದಿಸುತ್ತ ಅಂದ್ರೆ ಇಲ್ಲಿ ಏನಾಯ್ತು ಅಂದ್ರೆ ಅನುಸೃತ್ಯ ಮೋದಿಸುತ್ತ ಅಂದ್ರೆ ವಿಷಯದಿಂದೇ ಬರ್ತಾ ಇದೆ. ಇವಾಗ ನೀವು ಏನಾದ್ರು ಊಟ ಮಾಡ್ತೀರಾ, ವಿಷಯದಿಂದ ಆ ಒಂದು ಜಾಂಗ್ರಿಯಿಂದ ನಿಮ್ಗೆ ಸುಖ ಬರ್ತಾ ಇದೆ. ಬಂದಾಗ ಅನುಮೋದಿಸುತ್ತ ಅಂದ್ರೆ ಅದಕ್ಕೆ ಅನುಸೃತ್ಯವಾಗಿ ಮೋದಿಸಬೇಕು. ಹೇಗೆ ಇದು ಮೋದ ಮಾಡ್ಬೇಕು ಅಂದ್ರೆ ವಿಷಯದಿಂದ ಬರ್ತಾ ಇದೆ ವಾಸ್ತವ, ಈ ವಿಷಯದಲ್ಲಿನೂ ಭಗವಂತನೇ ಕೂತು ನಮಗೆ ಕೊಡ್ತಾ ಇದ್ದಾನೆ. ಏನೇನು ಪದಾರ್ಥ ನೀವು ನೋಡ್ತೀವೋ ಆ ಪದಾರ್ಥದ ಒಳಗೆ ಭಗವಂತನ ಇರುವಿಕೆಯನ್ನ ತೋರಿಸೋದು ಅನುಮೋದಿಸುತ್ತ ಆಗತ್ತೆ. ಸೊ ಇಲ್ಲಿ ಹೇಳ್ತಾರೆ ಆ ತರ ಚಿಂತನೆ ಮಾಡ್ಬೇಕು ಸ್ಮರಿಸುತ್ತ ಅಂತ. ಸ್ಮರಿಸುತ್ತ ಅಂದ್ರೆ ಅಲ್ಲಿ ಅಷ್ಟು ಲೋಡೆಡ್ ಆಗತ್ತೆ ಅಂದ್ರೆ ಬರೀ ಬಾಯ್ಪಾಠ ನಾವು ಬಾಯಿಂದ ಹೇಳ್ತಾ ಇರ್ತೀವಿ, ಆಮೇಲೆ ಪಾರಾಯಣ ಮಾಡ್ತಾ ಇರ್ತೀವಿ, ಆಮೇಲೆ ಮೆಮರಿ ಸ್ಕಿಲ್ ಸೆಟ್, ಅದೊಂದು ಸ್ಕಿಲ್ ಸೆಟ್, ಜ್ಞಾನ ಆಗೋದಿಲ್ಲ ಅದು. ಆ ಒಂದು ನಾವು ಜಸ್ಟ್ ವಿ ಮೆಮರೈಸ್ ಇಟ್, ವಿ ಮೆಮರೈಸ್ ಸೆವರಲ್ ಟೈಮ್ಸ್ ಅಂಡ್ ವಿ ರಿಪೀಟ್ ಇಟ್. ಈ ಸ್ಟೇಜ್ ಅನ್ನ ದಾಟಿ ನಾವು ಧ್ಯಾನ ಮಾಡ್ತೀವಿ ನೋಡಿ. ಮಾಡೋವಾಗ ಕೃಷ್ಣ ಮಂತ್ರ ಧ್ಯಾನ ಮಾಡೋವಾಗ ಶಂಖ ಚಕ್ರ ಹೇಳೋವಾಗ ನಾವು ಏನ್ ಹೇಳ್ತೀವಿ, ಬಾಯಿಂದ ಹೇಳೋದಲ್ಲ ಧ್ಯಾನ ಅಂಬೋದು, ಬಾಯಿಂದ ನಮ್ಗೆ ಕಲೀಲಕ್ಕೆ ಅವ್ರು ಕೊಟ್ಟಿದ್ದಾರೆ, ಬಾಯಿಂದ ಹೇಳೋದಿಲ್ಲ. ಕಣ್ಣು ಮುಚ್ಚಿಕೊಂಡು ಅದನ್ನ ನಿಧಿಧ್ಯಾಸಸ್ವ ಅಂತಾರೆ. ಅದನ್ನ ನೋಡಬೇಕು ನಮ್ಮ ಮನಸ್ಸಲ್ಲಿ ಏನ್ ನಾವು ಕಲಿತಿದ್ದೀವೋ ಅದನ್ನ ನೋಡಬೇಕು. ಹಾಗೆ ಸ್ಮರಿಸುತ್ತ ಅಂತ. ಹೀಗೆ ಪದಾರ್ಥದಲ್ಲಿ ಏನೇ ತಗೊಂಡ್ರು ಅದು ಒಳಗೆ ಭಗವಂತನನ್ನ ನೋಡ್ಲಕ್ಕೆ ಕಲಿಬೇಕು ಅಂತ. ಸೊ ಹೇಗೆ ಅದು ನಮ್ಮ ಮುಟ್ಟಿದಾಗ ದೇವರು ಇದ್ದಾನೆ ಒಳಗೆ, ಆ ಬಿಸಿ ತಾಕಿತ್ತು ಅಂದ್ರೆ ಅಲ್ಲಿ ಜೀವ ಇದೆ, ಪ್ರಾಣದೇವರಿದ್ದಾರೆ ಅಂದ್ರೆ ಭಗವಂತ ಇದ್ದಾನೆ ಅಂತ. ಭಗವಂತನನ್ನ ಮುಟ್ಟುವ ಮೂಲಕವಾಗಿ ನಾವು ಹೇಗೆ ನೋಡ್ಲಕ್ಕೆ ಕಲಿತೀವಿ, ಮುಟ್ಟುವ ಮೂಲಕವಾಗಿ ದೇವರನ್ನ ಹೇಗೆ ಸ್ಪರ್ಶ ಮಾಡ್ತೀವೋ, ಕಿವಿಯಿಂದ ಒಳಗೆ ಶಬ್ದ ಧ್ವನಿ ಬರುವಂತದಲ್ಲಿ ಭಗವಂತನನ್ನೇ ಮಾಡಿದ ಅಂತ ಅದು ಹೇಗೆ ತಿಳ್ಕೊಳ್ತೀವಿ, ಹಾಗೇನೆ ಒಂದೊಂದು ನಾವು ಪದಾರ್ಥ ನೋಡೋವಾಗಲೂ ಆ ಪದಾರ್ಥದ ಒಳಗಿರುವಂತ ಭಗವಂತನ ಸ್ಮರಿಸುತ್ತ ಅನುಮೋದಿಸುತ್ತ ಹೀಗೆ ಮಾಡಿದ್ದಾಗ ಏನಾಗುತ್ತೆ, ಹಿಗ್ಗುತ್ತ ಅಂದ್ರೆ ಆ ಒಂದು ಸಂತೋಷ. ದೇವರು ಎಲ್ಲಾ ಕಡೆ, ಭಯ ಇರೋದಿಲ್ಲ, ದೇವರು ಎಲ್ಲಾ ಕಡೆ ಇದ್ದಾನೆ ಅಂತ ಅಂಬೋ ಸಂತೋಷದ ಅನುಭವ ನಮಗೆ ದೇವರು ಕೊಡ್ತಾನೆ. ಆ ಅನುಭವ ಬರುತ್ತೆ ದೇವರು ಇದ್ದಾನೆ ಅಂತ ಬಂದ್ಬಿಟ್ರೆ, ತನ್ನಿರವನ್ನ ಅವನು ತೋರಿಸಿಬಿಟ್ರೆ ಭಯ ಅಂಬೋದೇ ಇರೋದಲ್ಲ, ಅವನೇ ಇದ್ದಾನಲ್ಲ, ಅವನು ಸ್ವತಂತ್ರನಾಗ ಅದು ಬಂದ್ಬಿಡುತ್ತೆ. ಹಿಗ್ಗುತ್ತ ಪರವಶದೇ ಪಾಡುವರಿಗೆ, ಅದು ಚಂದಾಗಿ ಬಂದ ಮೇಲೆ ನೆಕ್ಸ್ಟ್ ಮುಟ್ಟೋ ಸ್ಟೇಜ್ ಬಂದಿರೋ ಪರವಶ ಅಂತಾರೆ. ಪರವಶ ಅಂದ್ರೆ ನಾವು ಪರವಶದಿಂದ ಪಾಡುತ್ತಾರೆ ಅಂದ್ರೆ ತುಂಬಾ ಖುಷಿ ಖುಷಿಯಾಗಿ ಹೇಳ್ತಾನೆ. ಬಟ್ ಇಲ್ಲಿ ಹೇಳುವುದು ಪರನ ವಶನಾಗಿ, ಪರ ನಾನು, ಪರ ಪರಮಾತ್ಮನ ವಶ, ಪರವಶ ಭಗವಂತನ ವಶನಾಗಿದ್ದೀನಿ ಅಂದ್ರೆ ಭಗವಂತನೇ ಎಲ್ಲ ಮಾಡಿ ಮಾಡಿಸ್ತಾ ಇದ್ದಾನೆ, ಭಗವಂತನೇ ಎಲ್ಲ ಮಾಡ್ತಾನೆ ಅವನು. ಹಿ ಹ್ಯಾಸ್ ಟೇಕನ್ ದ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ. ಸೊ ಆ ಒಂದು ದಟ್ ಈಸ್ ಆಫ್ ಅವರ್ ಶೋಲ್ಡರ್ಸ್. ಇವಾಗ ನಮ್ಗೆ ಎಷ್ಟೋ ರೆಸ್ಪಾನ್ಸಿಬಿಲಿಟಿ ಇದೆ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಮಾಡಬಾರ್ದು ಅಂತಲ್ಲ, ಮಾಡೋವಾಗ ಈ ಚಿಂತನೆ ಇಟ್ಟುಕೋಬೇಕು. ಪರವಶ ಅಂದ್ರೆ ಅವನ ವಶದಲ್ಲಿ ಇದ್ದೀವಿ, ಅಥವಾ ನನ್ನ ಭಕ್ತಿಯಿಂದ ನನಗೆ ಅವನು ಒಲಿದು ನನ್ನ ಅವನು ನನ್ನ ನನಗೆ ಅನುಕೂಲನಾಗೇ ಇರ್ತಾನೆ ಅಂಬೋ ಚಿಂತನೆ. ಪರವಶದಿ ಪಾಡುವರಿಗೆ ಅಂದ್ರೆ ಪರವಶದಿ ಪಾಡುವರಿಗೆ ಅಂದ್ರೆ ಅದಕ್ಕೆ ನೆಕ್ಸ್ಟ್ ಸ್ಟೇಜ್ ಏನಾಗುತ್ತೆ, ನಮ್ಮದೇ ನಾವು ಮರೆತು ಬಿಡ್ತೀವಿ. ಪಾಡೋದು ಪರವಶದಿ ಪಾಡೋದು ಅಂದ್ರೆ ನಾವು ನೋಡ್ತಾ ಇರ್ತೀವಿ ಪೀಪಲ್ ಇಲ್ಲಿನೂ ಡ್ಯಾನ್ಸ್ ಅದು ಇದು ಮಾಡೋವಾಗ ತಾವು ಎಲ್ಲಿ ಇದ್ದೀವಿ ಹೇಗಿದ್ದೀವಿ ಏನೋ ಗೊತ್ತಾಗೋದಿಲ್ಲ, ಎಲ್ಲ ಮರೆತು ಅವ್ರು ಹಾಡ್ತಾರೆ. ನಾವು ಹಾಗೆ ಆಡ್ತೀವಿ, ಪರವಶದಲ್ಲಿ ಪಾಡ್ತೀವಿ. ಹೇಗೆ ಪರವಶದಲ್ಲಿ ನಾವು ಪಾಡ್ತಾ ಇದ್ದೀವಿ ಇವಾಗ ಅಂದ್ರೆ ಈ ಒಂದು ದೇಹದ ಅಭಿಮಾನ ಇದೆಲ್ಲ ಹೋಗಿ ಭಗವಂತನಲ್ಲಿ ಕಂಪ್ಲೀಟ್ ಆಗ ಪರವಶನ ಆಗ್ಬಿಟ್ರೆ ಈ ದೇಹ ಬೇರೆ, ನಾನು ಬೇರೆ, ಇದು ಬೇರೆ, ಅದು ಎಲ್ಲ ಗೊತ್ತಾಗತ್ತೆ. ಜಿಯೋ ಒಂದೇ ನೆನಪಿಗೆ ಬಂದಾಗ ಆವಾಗ ಆ ಒಂದು ಹೇಳ್ತಾರೆ ಗೆಜ್ಜೆ ದಾಸರು ಹೇಳ್ತಾರಲ್ಲ, ನಾಚಿಕೆ ಬಿಟ್ಟು ಕುನಿ ಅಂದ್ರೆ ನಾಚಿಕೆ ಯಾಕೆ ಬರುತ್ತೆ, ದೇವರಲ್ಲಿ ಮನಸ್ಸಿಟ್ಟು ದೇವರಿಗೆ ಪ್ರೀತಿ ಮಾಡ್ಬೇಕು. ಇವಾಗ ನಾವು ಮನುಷ್ಯರನ್ನ ಪ್ರೀತಿ ಮಾಡ್ಬೇಕು ಅಂತ ನೋಡ್ತೀವಿ, ಪಕ್ಕದಲ್ಲಿ ಅವ್ರು ಏನ್ ನೋಡ್ಕೊಳ್ತಾರೋ, ಇವ್ರು ಏನ್ ಅನ್ಕೊಳ್ತಾರೋ ಇವ್ರು. ಸೊ ವಿ ಕೇರ್ ಅಬೌಟ್ ಅದರ್ ಥಿಂಗ್ಸ್, ನಾಟ್ ಭಗವಂತ. ಭಗವಂತನ ವಶನಾಗಿ ಪಾಡುವರಿಗೆ ಅವರಿಗೆ ತನ್ನಿರವ ತೋರಿಸಿ ಭವ ವಿಮುಕ್ತರಾಗ ಮಾಡಿ ಪೋಷಿಸುವ ಅಂಬುದಲ್ಲಿ ಕೃಷ್ಣಾರ್ಪಣಮಸ್ತು.
ಕಾನ್ಫರೆನ್ಸ್ ರೆಕಾರ್ಡಿಂಗ್ ಹ್ಯಾಸ್